ಜಯ ಶ್ರೀ ಹರೇ ರಶ್ಮಿತ್ಯ ಸರ್ವದೇವೈಕ ವಂದ್ಯ ಪರಮ ಗುರುರ ಭಿಷ್ಟ ವಾಪ್ತಿದ ಸಜ್ಜನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನೇನೋ ಸೌ ಶ್ರೀಪತಿರ್ ಮಾನದೋನಃ ಜೇತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೇತ್ಯ ಸಂಖ್ಯೋರ್ ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನಡೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಉಪಸಂಹಾರ ಕೊನೆಯ ಪದ್ಯ ತಗೊಂಡಿದ್ದೀವಿ. ಕೊನೆ ಪದ್ಯದಲ್ಲಿ ಅಲ್ಲಿ ಹೇಳುವಾಗ ಅಲ್ಲಿ ಒಂದು ಮಾತು ಹೇಳ್ತಾರೆ ಅವರು. ಹೇಳುವಾಗ ಈ ವಿಧದಿ ಜಂಗಮ ಸ್ಥಾವರ, ಇದು ಎಲ್ಲಾ ಉಪಸಂಹಾರ ಕೊನೆ ಪದ್ಯದಲ್ಲಿನೂ ಬರುತ್ತೆ. ಈ ವಿಧದಿ ಅಂದ್ರೆ ಹಿಂದೆ ನಾವು ಹೇಳಿದ ಪ್ರಕಾರ ಅಂತ ಆಗತ್ತೆ. ಹಿಂದೆ ನಾವು ಹೇಳಿದ್ದು ಏನು ಅಂದ್ರೆ ಇನ್ನ ನಕ್ಷಲ್ ಅದು ಹೇಗೆ ಅಂತ ನೋಡ್ತಾ ಬಂದಿದೀವಿ. ಅಪ್ಟು 13th-14th ಪದ್ಯ ಆಗಿದೆ ನೋಡಿ ನಗುತಿಪ್ಪ. 13th ಪದ್ಯದಲ್ಲಿ ದೇವರು ಎಲ್ಲದಲ್ಲಿನು ನಿಂತು ಅವನೇ ಮಾಡ್ತಾ ಇರೋವಾಗ ನಾವು ನಾನೇ ಮಾಡ್ತಾ ಇದ್ದೀನಿ ಈ ಒಂದು ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಿ ಸತ್ವ ರಜ ತಮೋ ಗುಣದ ಪ್ರಭಾವದಿಂದ ನಾವು ನಮ್ಗೆ ಆ ಒಂದು ಮೋಹವನ್ನ ಅವನು ಮಾಡಿ 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 ಮಾಡಿಸಿ ನೋಡಿ ನಗುತಿಪ್ಪ ಆ ಮೋಹವನ್ನ ನಮ್ಗೆ ಕೊಟ್ಟು ಬಿಡ್ತಾನೆ. ನಾನೇ ಮಾಡ್ತಾ ಇದ್ದೀನಿ, ನನಗೆ ಸುಖ ಬಂದಿದೆ, ನನ್ನ ಇಂದ್ರಿಯದಿಂದನೇ ಮಾಡ್ತಾ ಇದ್ದೀನಿ ಅಂತ ಈ ಒಂದು ಮನಸ್ಸು ದೇಹೇಂದ್ರಿಯ ಮನ ಮೂರು ಮೂಲಕವಾಗಿ ಈ ಭ್ರಮೆಯನ್ನ ದೇವರು ನಮ್ಗೆ ತಂದು ಬಿಡ್ತಾನೆ. ಸೊ ಇದನ್ನ ಹೇಳ್ತಾರೆ. ಇದನ್ನ ಕೇಳ್ಬಿಟ್ಟು ನೆಕ್ಸ್ಟ್ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಈ ಕರ್ಮ ಸಮರ್ಪಣೆ ಹೇಗೆ ಮಾಡಬೇಕು ಅಂಬೋದನ್ನ, ಕರ್ಮ ಸಮರ್ಪಣೆ ಹೇಗೆ ಮಾಡಬೇಕು ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜೀವಾಂತರ್ಯಾಮಿಯೇ ಎಲ್ಲವೂ ಮಾಡಿ ಮಾಡಿಸ್ತಾನ ಅಂತ. ಈ ಜೀವನ ಇರುವಂತ ಅಂತರ್ಯಾಮಿ ವಿವಕ್ಷಣೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಕರಣ ನಿಯಾಮಕನ ಅಂದ್ರೆ ಲಾಸ್ಟ್ ಲೈನ್ಲಿ ಕೀ ಆಗಿರ್ದ ಕೊಟ್ಟಿದ್ದಲ್ಲಿ ಕರಣ ನಿಯಾಮಕನ ಸರ್ವತ್ರದಲ್ಲಿ ನೆನೆಯುತ್ತಿರು, ನೆನಪು ಮಾಡಿಕೋ ಎಲ್ಲ. ಕರಣ ನಿಯಾಮಕ ಅಂದ್ರೆ ಜೀವಾಂತರ್ಯಾಮಿಯಾಗಿರುವಂತ ಈ ಭಗವಂತನನ್ನ ನೆನಪು ಮಾಡಿಕೋ. ದ್ವಂದ್ವ ಕರ್ಮಗಳು ಅದನ್ನ ಸಮರ್ಪಣೆ, ಅದಕ್ಕೆ ಏನಾಹಂ ಕಥ ಹರಿಕತ ಹೇಳ್ತೇವಲ್ಲ ಅದನ್ನ ಕರ್ಮ ಸಮರ್ಪಣೆ ಹೇಳಿ ಅದು ಹೇಗ್ರಿ ಪಾಸಿಬಲ್ ಆಗತ್ತೆ ಅಂದ್ರೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಗೆ ಒಂದು ಹುಡುಗನಿಗೆ ಹುಡುಗನಿಗೆ ಇದು ತಕೊಂಡ್ಬಾ ಅದು ತಕೊಂಡ್ಬಾ ಅಂತ ಹೇಳಿದ್ರೆ ಈ ಜಸ್ಟ್ ಲಿಸನ್ ಸಿ ಜಸ್ಟ್ ಆ ಟಾಸ್ಕ್ ಅನ್ನ ಅವನು ಮಾಡ್ತಾನೆ. ಓ ನಾನ್ ಮಾಡಿದ ನೀನ್ ಏನ್ ಕೊಡ್ತಿ, ವ್ಯಾಪಾರ ಮಾಡೋದಿಲ್ಲ ಏನು ಮಾಡೋದಿಲ್ಲ. ಸೊ ಹಾಗೇನೆ ನಾವು ಬಂದು ಆ ಕರ್ಮ ಪ್ರಧಾನ ಪುರುಷೇಶನಲ್ಲಿ, ಸೊ ಕರ್ಮ ಪ್ರಧಾನ ಪುರುಷೇಶನಲ್ಲಿ ಅಂತ ಇಲ್ಲಿ ಹೇಳುವಾಗ ಆ ಫಲಾಪೇಕ್ಷೆ ಇಲ್ಲದೆ ನಾವು ಬಂದು ನಾವು ಮಾಡಬೇಕು ಅದನ್ನ ನಾವು ಮಾಡಬೇಕು ಅಂಬೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಧಾನ ಪುರುಷೇಶನಲ್ಲಿ ಭಕ್ತಿ ಸೊ ಮಾಡಿ ಏನು ಕೇಳಬಾರ್ದ ನಾವು ಅಂದ್ರೆ ಜೀವಕ್ಕೆ ಸಹಜವಾಗಿ ಏನಿದೆಯೋ ಅದನ್ನ ಕೇಳೋದಲ್ಲಿ ತಪ್ಪೇ ಇಲ್ಲ. ಬಿಕಾಸ್ ದಟ್ ವಿಲ್ ನೆವರ್ ಗೋ. ದೇವರೇ ನನ್ಗೆ ಭಕ್ತಿ ಜ್ಞಾನ ವೈರಾಗ್ಯ ಮೋಕ್ಷ ಅಂತ ಬೇಕಾಗಲ್ಲ. ಭಕ್ತಿ ಜ್ಞಾನ ಇಸ್ ನ್ಯಾಚುರಲ್ ಡಿಸೈರ್, ದೇವರ ಹತ್ರ ಇರಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು, ದೇವರು ಇದೇ ನಮ್ಗೆ ಆನಂದಲ್ಲದೆ ಇರಬೇಕು. ಸೊ ಆಲ್ ದಟ್ ಟುವರ್ಡ್ಸ್ ಗಾಡ್ ಇಟ್ ಸೋ ನ್ಯಾಚುರಲ್ ಇನ್ ಸಜ್ಜನರು. ಸೊ ಅದು ಕೇಳೋದಲ್ಲಿ ತಪ್ಪಿಲ್ಲ. ಅದಕ್ಕೆ ಹೇಳ್ತಾರೆ ಪ್ರಧಾನ ಪುರುಷೇಶನ ಭಕ್ತಿಯ ಬೇಡು, ಭಕ್ತಿಯನ್ನ ಕೇಳು, ನೀನು ಭಕ್ತಿ ಕೊಡು ಸ್ವಾಮಿ ಅಂತ ಭಕ್ತಿಯನ್ನ ಕೇಳು. ಬಿಕಾಸ್ ದಟ್ ಈಸ್ ಸಹಜ, ಅದು ನನ್ನ ಜೀವನ ಇಷ್ಟವಾಗಿದೆ ಅಂತ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ದೇವ್ರನ್ನ ಕರ್ಮವನ್ನ ಸಮರ್ಪಣೆ ಮಾಡಿ ಆಯ್ತು. ಕರ್ಮ ಸಮರ್ಪಣೆ ಮಾಡಿದ ಮೇಲೆ ನಮಗೆ ಏನ್ ಬರುತ್ತೆ, ಇವಾಗ ಮಾಡಿದ ಕರ್ಮಕ್ಕೆ ಇವಾಗೆ ಫಲ ಬರೋದಿಲ್ಲ. ಯಾವತ್ತೋ ಮಾಡಿದ ಒಂದು ಕರ್ಮಕ್ಕೆ ಇವಾಗ ದೇವ್ರು ನಮ್ಗೆ ಫಲ ಕೊಟ್ಟಿದ್ದಾನೆ. ಫಲ ಕೊಟ್ಟ ಮೇಲೆ ನಾವು ಏನ್ ಮಾಡುವ, ಹೌ ಟು ಡೂ ಇಟ್ ಅಂದ್ರೆ ಅಲ್ಲಿನೂ ಅದನ್ನೇ ಹೇಳ್ತಾರೆ. ಈ ಫಲ ಸ್ವೀಕಾರ ಮಾಡುವಾಗ ದೇವರು ಅದನ್ನು ದೇವರದೇ ಅಂತ. ಸೊ ಏನೇ ಬಂದ್ರು ನಮ್ಗೆ ಯಾವುದೇ ದುಃಖವನ್ನ ದೇವರು ಕೊಟ್ಟರೂ ಅದೂ ಒಂದು ಕರುಣೆಯ ಮುಖ, ಅದೂ
ಅದನ್ನೇ ಸ್ವಾಗತಿಸಬೇಕು. ಯಾಕಂದ್ರೆ ಅದು ಹೇಗೆ ದೇವರ ಪ್ರಸಾದ ಅಂದ್ರೆ ನಾವು ತಕೊಳ್ತೀವೋ ಹಾಗೆ ದೇವರೇ ತಾನೇ ಕೊಡಬೇಕು ನಮಗೆ. ಕಷ್ಟವೂ ಅವನೇ ಕೊಡಬೇಕು, ಸುಖವೂ ಅವನೇ ಕೊಡಬೇಕು. ಪ್ರತಿ ಒಂದು ವಸ್ತು ಅವನಿಂದಲೇ ಬರುತ್ತೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ. ಸೊ ಅದಕ್ಕೆ ನಾವು ಸ್ವೀಕಾರ ಬೇಡ ಅಂದ್ರೂ ಅವನು ಬಿಡಲ್ಲ. ಸೊ ದೇವರ ಪ್ರಸಾದ ಅಂತ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಕಲಿತಾಗ ಬರುವಂತ ಫಲವನ್ನ, ಯಾಕಂದ್ರೆ ಇದು ತುಂಬಾ ಕಷ್ಟ. ಸುಖ ಬಂದಾಗ ಸುಲಭ, ಕಷ್ಟ ಬಂದಾಗ ಇದು ದೇವರ ಪ್ರಸಾದ ಅಂತ ತಕೊಳ್ಳೋದು ತುಂಬಾ ತುಂಬಾ ಕಷ್ಟ. ಯಾಕೆ ಸ್ವಾಮಿ ನನ್ಗೆ ಇದು ಕೊಟ್ಟಿದ್ದೆ ಅಂತಾನೆ ಕೇಳ್ತೀವಿ ನಾವು. ಸೊ ಹಾಗಿಲ್ಲದೆ ಸ್ವೀಕಾರ ಮಾಡಿದ್ರೆ ಅದು ಏನಾಗತ್ತಂದ್ರೆ ಅವನ ಕರುಣವನ್ನ ಸಂಪಾದನೆ. ಸೊ ಹಿ ಗೆಟ್ಸ್ ವೆರಿ ಪ್ಲೀಸ್ಡ್ ಬೈ ದಟ್. ಹೇಳಿ ಹೇಳ್ತಾರೆ ಪ್ಲೀಸ್ ಮಾಡಿ ಏನಾಗತ್ತೆ ನಮಗೆ ಫಲ ಏನು ಅಂದ್ರೆ ಅಲ್ಲಿ ಹೇಳ್ತಾರೆ ದೇಹಾನುಬಂಧಿಗಳಂತೆ ಒಳ ಹೊರಗಿದ್ದು ಕರುಣ ಒಂದು ಹೊಳಗಿದ್ದು ಕರುಣಾಳ ಅವನ್ ಏನ್ ಮಾಡ್ತಾನೆ ಸಂತೈಪ ಅಂತ ಹೇಳ್ತಾರೆ. ನಮ್ಮನ್ನ ಹಿ ವಿಲ್ ಪ್ರೊಟೆಕ್ಟರ್ಸ್. ಅವನು ಕೊಟ್ಟದನ್ನ ಹಾಗೆ ಸ್ವೀಕಾರ ಮಾಡಿದ್ರೆ ಹಿ ಪ್ರೊಟೆಕ್ಟರ್ಸ್ ಫ್ರಮ್ ಇನ್ಸೈಡ್ ಔಟ್ಸೈಡ್ ಇನ್ಸೈಡ್ ಔಟ್ಸೈಡ್ ಅದು ನೋಡಿದ್ವಿ. ಇನ್ಸೈಡ್ ಔಟ್ಸೈಡ್ ಈ ಜನ್ಮಕ್ಕೆ ಮಾತ್ರ ಅನೇಕ ಒಳಗೆ 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 ಅನಿರುದ್ಧ ದೇಹ ಒಳಗೆ ಹೊರಗೆ ಲಿಂಗ ದೇಹ ಎಲ್ಲವೂ ಹೋಗುತ್ತೆ. ಸೊ ಮಹಾಫಲವನ್ನ ಹೇಳ್ತಾರೆ ಈ ಕಷ್ಟ ಬಂದಾಗಲೂ ಅದನ್ನು ದೇವರ ಪ್ರಸಾದ ಅಂತ ವಿ ಹ್ಯಾವ್ ಟು ಗೋ ತ್ರೂ ಇಟ್ ಓನ್ಲಿ ವಿ ಡೋಂಟ್ ಹ್ಯಾವ್ ಅ ಚಾಯ್ಸ್. ಸೊ ಯು ಬೆಟರ್ ಟೇಕ್ ಇಟ್ ಅಸ್ ನೀನು ಕೊಟ್ಟ ನೀನು ಮಾಡಿದ್ದಕ್ಕೆ ದೇವರು ಕೊಟ್ಟಿದ್ದಾನೆ. ಇದು ಒಂದು ಪನಿಷ್ಮೆಂಟ್ ಇಲ್ಲ, ಇದು ಒಂದು ಶಿಕ್ಷಣೆ ಅಂತ ತಕೋ, ಅದು ಒಂದು ಪ್ರಸಾದ ಅಂತ ತಕೋ ಅಂತ ಅದನ್ನ ಸಿಕ್ಸ್ಟೀನ್ತ್ಲಿ ಹೇಳ್ಬಿಟ್ಟು ಸೆವೆಂಟೀನ್ತ್ಗೆ ಬಂದಾಗ ದೇವರು ಬಂದು ಇದು ಎರಡು ಎರಡು ಪದ್ಯಗಳಲ್ಲಿ ಇದನ್ನ ಹೇಳ್ತಾರೆ. ಹಾಗೆ ದೇವರು ಎಲ್ಲರಲ್ಲಿನೂ ಇದ್ದು ಕರ್ಮಗಳನ್ನ ಮಾಡ್ತಾನವನು ಎಂಬುದನ್ನ ಆ ಪರಮನ ಸಕಲೆಯಿಂದ ವ್ಯಾಪಕನು ತಾನ ಎಲ್ಲರಲ್ಲಿನೊಂದು ಕರ್ಮ ಮಾಡ್ತಾನ ಅಂತ. ಎಲ್ಲರೂ ಅಂದ್ರೆ ಯಾರು ಎಲ್ಲರೂ ಅಂದ್ರೆ ನಮ್ಮೆಲ್ಲರೂ ಅಂತ ಅರ್ಥ ಇಲ್ಲಪ್ಪ. ಈ ಇಡೀ ಭೂಲೋಕ, ಈ ಇಡೀ ಪ್ರಪಂಚದಲ್ಲಿ ಆಕಾಶ ಭೂಮಿ ಜಲ ಇದು ಮೂರೇ ನಮ್ಗೆ ಕಾಣೋದು. ಸೊ ಈ ಮೂರಲ್ಲಿನೂ ಇರುವಂತ ಎಲ್ಲರಲ್ಲಿನೂ ಇದ್ದು ಅವನು ಕರ್ಮಗಳನ್ನ ಮಾಡ್ತಾನ. ಆ ಚಿಕ್ಕ ಚಿಕ್ಕ ಹುಳ ಹುಪ್ಪಟ್ಟೆ ಅದಲಿನೂ ಇದ್ದು ಅದಕ್ಕೆ ತಕ್ಕಂತೆ ಒಂದು ಅಲ್ಪವಾದ ಅಲ್ಪ ಜೀವನದಲ್ಲಿ ಅಲ್ಪ ಕರ್ಮವನ್ನು ಅವನೇ ಮಾಡ್ತಾನೆ. ಸೊ ಈ ತರ ನಾವು ತಿಳ್ಕೊಂಡ್ರೆ ಏನಾಗತ್ತೆ ಅಂದ್ರೆ ಇದು ಎಷ್ಟು ಜ್ಞಾನಿಗಳು ಎಷ್ಟು ನೀನು ಎಷ್ಟು ಪ್ರಯತ್ನ ಮಾಡಿದನ್ನು ಅವನು ಬಂದು ಬಹು ಪ್ರಕಾರ ಆಲೋಚನೆ ಮಾಡಿದರೂ ಅವನು ನಮ್ಗೆ ಕಾಣಿಸಿಕೊಳ್ಳೋದಿಲ್ಲ, ತೋರಿಸೋದಿಲ್ಲ. ಅಂದ್ರೆ ಇಲ್ಲಿ ಏನ್ ತೋರಿಸೋದಿಲ್ಲ ಅಂಬುದು ನಾವು ನೋಡ್ತೀವಿ. ತೋರಿಸೋದಿಲ್ಲ ಅಂದ್ರೆ ಪೂರ್ತಿಯಾಗಿ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇವಾಗ ಏನೇ ಮಾಡಿದ್ರೆ ನೋಡ್ಲಿಕ್ಕೇನು ಸಾಧ್ಯ ಇಲ್ಲ. ಅದಕ್ಕೆ ದೃಢ ಜ್ಞಾನ ದೇರಿಸ ಪ್ರಾಸೆಸ್ ಬೇಡ, ಪ್ರಾಸೆಸ್ ಇರುತ್ತೆ. ಜ್ಞಾನ ಕಂಪ್ಲೀಟ್ ಆಗಿ ನಿಶ್ಚಯ ಆಗ್ಬೇಕು, ಆಮೇಲೆ ಕಾಣಿಸ್ಕೊಡ್ತಾನೆ. ಇವಾಗ ಏನಾಗತ್ತೆ ಅಂದ್ರೆ ಕೀಚಕಾರಿ ಪ್ರಿಯ ಕೀಚಕನನ್ನ ಕೊಂದ ಕೀಚಕ ಹಿ ರೆಪ್ರೆಸೆಂಟ್ಸ್ ಆಲ್ ಮನಸ್ಸಲ್ಲಿ ಬರುವಂತ ಎಲ್ಲ ದೋಷಗಳಿಗೇನು ಕೀಚಕ ಅಂತ. ಕೀಚಕ ದುಷ್ಟಶಕ್ತಿ, ಮನಸ್ಸಿನ ಒಂದು ಪ್ರಭೇದದಲ್ಲಿ ಬರುವಂತ ಕೆಲಸಕ್ಕೆಲ್ಲ ಒಂದು ತಪ್ಪು ದಾರಿಯಲ್ಲಿ ಮನಸ್ಸು ಕರ್ಕೊಂಡು ಹೋಗುತ್ತಲ್ಲ ಅದಕ್ಕೆಲ್ಲ ಕೀಚಕ ಅಂತ ಹೇಳ್ತಾ, ಕೀಚಕನೇ ಅಭಿಮಾನಿ ದೈತ್ಯ ಅಂತ ಹೇಳ್ತಾನ. ಅವನನ್ನ ಕೊಂದವನು ಅಂದ್ರೆ ಮುಖ್ಯ ಪ್ರಾಣ. ಸೊ ಅವನಿಗೆ ಮುಖ್ಯ ಪ್ರಾಣನಿಗೆ ಪ್ರಿಯನಾದವನು ಅವನು ಕಾಣಿಸೋದೇ ಇಲ್ಲ ಅಂತ ಇದು ಇದನ್ನ ಹೇಳಿ. ಅದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಡೌಟ್ ಬರುತ್ತಲ್ಲ, ಸರಿ ದೇವರು ಎಲ್ಲದನ್ನ ಎಲ್ಲ ಮಾಡ್ತಾನೆ ಇದು ಹೇಗೆ ಸಾಧ್ಯ ಆಗತ್ತೆ ಅಂದ್ರೆ ಅದಕ್ಕೇನೋ ಒಂದು ಎಕ್ಸಾಂಪಲ್ ಅದು ಹೇಳೋವಾಗ ಹೇಗೆ ತಂದೆ ಮಗ ಇಬ್ಬರು ಸಂಧ್ಯಾ ವಂದನ ಮಾಡ್ತಾರೆ ಅಂದ್ರೆ ಐಡೆಂಟಿಕಲ್ ಎಲ್ಲ ಮಾಡಿ ಕೊನೆಯಲ್ಲಿ ಅವರವರ ಹೆಸರು ಅವರವರ ಗೋತ್ರ ಒಂದೇ ಇರುತ್ತೆ ಅವರವರ ಹೆಸರು ಹೇಳ್ಕೊಂಡು ಅವನು ಸಮರ್ಪಣೆ ಮಾಡ್ತಾರ. ಹಾಗೇನೆ ತಂದೆ ಮಗ ಅಂದ್ರೆ ಇಲ್ಲಿ ಹೇಳೋದು ಏನು ಅಂದ್ರೆ ನಮ್ಮಲ್ಲಿ ಇರುವಂತ ದೇವತೆಗಳಲ್ಲಿನೂ ಇದ್ದು ದೈತ್ಯರಲ್ಲಿನೂ ಇದ್ದು ದೇವರು ಕೆಲಸ ಮಾಡ್ತಾನ. ಅವರವರಿಗೆ ಬೇಕಾದ ಅವರವರಿಗೆ ಕೊಡ್ತಾನ ದೇವರು ಎಂಬುದಕ್ಕೆ ಒಂದೇ ದೇಹದಲ್ಲಿ ಇದ್ದು ಸಾಧ್ಯ ಆಗತ್ತೆ ಎಂಬುದಕ್ಕೆ ಇದನ್ನ ಹೇಳ್ತಾರೆ. ಇದು ಹೇಳಿದ ಮೇಲೆ ದೇವರು ಮಾಡುವಂತ ತ್ಯಾಗ ತೆಗಿತಾನೆ, ಪಾಪಗಳನ್ನ ತ್ಯಾಗ ತೆಗಿತಾನೆ ಎಂಬುದಕ್ಕೆ ನೆಕ್ಸ್ಟ್ ಬಂದು ಕಿಟ್ಟಿಗಟ್ಟಿದ ಲೋಹ ಪಾಪಕ. ಸೊ ಅದೊಂದು ಎಕ್ಸಾಂಪಲ್ ಕೊಡ್ತಾರೆ ಹೇಗೆ ಒಂದು ಓರ್ಸ್ ಸಿಕ್ಕತ್ತಲ್ಲ ಮಿನರಲ್ ಓರ್ಸ್ ಎಲ್ಲ ಸಿಕ್ಕಿದಾಗ ಅದನ್ನ ತೆಗಿಬೇಕಂದ್ರೆ ಏನ್ ಮಾಡ್ತಾರ ಆ ಒಂದು ಬೆಂಕಿಯಲ್ಲಿಗೆ ಹಾಕಿ ಅದನ್ನ ಸುಡ್ತಾರೆ. ಸುಟ್ರೆ ಏನಾಗುತ್ತೆ, ಅಯ್ಯೋ ಪಾಪ ಸುಡ್ತಾರಲ್ಲ ಅದು ಫರ್ನಸ್ ಯಾಕೆ ಅಯ್ಯೋ ಸುಡ್ತಾರ ಅಂತ ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅದು ಶುದ್ಧೀಕರಣ ಪ್ರಾಸೆಸ್ ಆಗತ್ತೆ. ಹಾಗೇನೆ ನಮ್ಗೇನು ದೇವರು ಕಷ್ಟವನ್ನು ಕೊಡ್ತಾನೆ, ಕಷ್ಟವನ್ನು ಸ್ವಾಗತ ಮಾಡಿ ಅಂತ ಅಲ್ಲಿ ಹೇಳಿದ್ದಾರಲ್ಲ ಹಾನಿ ವೃದ್ಧಿ ಶಿಕ್ಷೆಯ ಪದ್ಧತಿ, ಅದನ್ನ ಇನ್ನೂ ಸ್ಪಷ್ಟವಾಗಿ ಇನ್ನೊಂದು ಎಕ್ಸಾಂಪಲ್ ತಗೋಬಹುದಿತ್ತು. ಸೊ ಅದು ಶುದ್ಧೀಕರಣ ಆಗತ್ತೆ. ಸೊ ಜೀವಕ್ಕೆ ಏನೇನು ಆಗೋದಿಲ್ಲ, ಇನ್ನು ಜೀವಕ್ಕೆ ಅಂಟಿರುವಂತ ಕೊಳೆ ಹೋಗತ್ತೆ, ಹಾಗೆ ತಗೊಳ್ಳಿ. ಹಾಗೆ ದೇವರು ಹೀಗೆ ಕೊಳೆಯನ್ನ ತೆಗೆಯುವ ಮೂಲಕವಾಗ ನಮ್ಗೆ ಏನು ಹಾನಿಯೂ ಆಗೋದಿಲ್ಲ. ಇನ್ನು ನಾವು ಪಾಪ ಹೋಯ್ತು, ಪಾಪದ ಆ ಕಶ್ಮಲ ಎಲ್ಲ ಹೋಯ್ತು, ಹಾಗೆ ತಕೊಳ್ಳಿ ಅಂತ ಇದನ್ನ ಹೇಳ್ತಾರೆ. ಹೇಳಿ ಆ ದೇವರನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ತೆಗೆವಂತೆ ಬಿಟ್ಟಲ. ನಾವು ಏನ್ ಮಾಡ್ಬೇಕು ಅಂದ್ರೆ ಬಿಟ್ಟಲ ಎಂದೊಮ್ಮೆ ಮೈ ಮರೆತು ಅಟ್ಟಹಾದಲ್ಲಿ ಕರೆಯ ದುರಿತಗಳು ಅಟ್ಟುಳಿಯ ಬಿಡಿಸಿ ಅವನ ತನ್ನೊಳಗಿಟ್ಟು ಸಲ. ಈ ಕೊನೆಯಲ್ಲಿ ಬರುವಂತದ್ದು ಯಾಕೆಂದ್ರೆ ಇದು ಬರಬೇಕೊಂದು ವಿಠಲ ಅಂತ ನಾವು ಕರೆಯಬೇಕಂದ್ರೆ ಈ ಬಾಯಿಂದ ಕರೆದ್ರೆ ಸಾಲದು. ಈ ಮನಸ್ಸಿನಿಂದ ಒಳಗಿಂದ, ಹೊರಗೆ ಶಬ್ದ ಬರುತ್ತಾ ಇಲ್ಲ, ಒಳಗಿಂದ ಅದು ಬರಬೇಕು, ಒಳಗಿಂದ ಅದು ಬರಬೇಕು, ಮನಸ್ಸಿನಿಂದ ಬರಬೇಕು ಅಂದ್ರೆ ಮನಸ್ಸು ಪಕ್ವ ಆಗಿರಬೇಕು, ಮನಸ್ಸಲ್ಲಿ ದೇವರು ಎಂಬೋ ಒಂದು ಜ್ಞಾನ ಇರಬೇಕು, ದ ಕಾನ್ಸೆಪ್ಟ್ ಆಫ್ ಗಾಡ್ ಇರಬೇಕು ಫಸ್ಟ್. ಕಾನ್ಸೆಪ್ಟ್ ಆಫ್ ಗಾಡ್ ಇದ್ದ ಮೇಲೆ ವಾಟ್ ಈಸ್ ದ ಕನೆಕ್ಷನ್, ನನಗೆ ಏನು, ಅವನು ಏನೋ ಒಂದು ದೊಡ್ಡವನು ಇದ್ದಾನೆ, ಅವನು ತುಂಬಾ ದೊಡ್ಡವನು, ಈಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್, ಇದೆಲ್ಲ ತಿಳ್ಕೊಂಡ್ರೆ ನಮ್ಗೆ ಏನು ಪ್ರಯೋಜನ, ಅವನಿಗೆ ನಮ್ಗೆ ಏನು ಕನೆಕ್ಷನ್. ಹೌ ಹಿ ಕ್ಯಾನ್ ಹೆಲ್ಪ್ ಅಸ್, ರಾದರ್ ಹೌ ಹಿ ಹ್ಯಾಸ್ ಬೀನ್, ದೇವರ ಕೇಸರಿ ಹೌ ಹಿ ಹ್ಯಾಸ್ ಬೀನ್ ಹೆಲ್ಪಿಂಗ್ ಅಸ್ ಆಲ್ ಥ್ರೂ ಅಸೃಜ್ಯ ಸ್ಥಿತಿಯಿಂದ ತಂದು ಇದೆಲ್ಲ ಮಾಡಿಸಿ ಮುಂದೆ ನಮ್ಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅನಂತ ಕಾಲ ಆನಂದದಲ್ಲಿ ಇಟ್ಟು ಇಷ್ಟು ಮಾಡ್ತಾನೆ. ಅಂಡ್ ನಮ್ಮ ನಮ್ಮ ಲೈಫ್ಲೇನೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಒಂದು ಟಫ್ ಸಿಚುವೇಶನ್ ಇರುತ್ತೆ, ಇಟ್ ಲುಕ್ ಸೋ ಹೆಲ್ಪ್ಲೆಸ್, ಹೋಪ್ಲೆಸ್ ಇರೋವಾಗ ಸಂವೇರ್ ಸಂಬಡಿ ಕಮ್ ಸಮಥಿಂಗ್ ದೇಡು ಸಮಥಿಂಗ್, ನಮ್ಗೆ ಆದ ಅನುಭವ ಅಂಬೋದು ದೇವರು ಒಂದು ಚೂರು ಕೊಟ್ಟಿದ್ದಾನೆ. ವಿ ಡೋಂಟ್ ಸೀ ಇಟ್, ಯಾರೋ ಪಾಪ ಬಂದು ಹೆಲ್ಪ್ ಮಾಡಿದಾರ ಎಷ್ಟು ಒಳ್ಳೆ, ಹೀಗೆ ತಿಳ್ಕೊಳ್ತೀವಿ ಹೊತ್ತು ಅವರಲ್ಲಿ ಇದ್ದು ಅವ್ರಿಗೆ ಪ್ರೇರಣೆ ಕೊಟ್ಟು ಮಾಡಿಸಿದ ದೇವರು ನಮ್ಗೆ ನೆನಪೇ ಬರೋದಿಲ್ಲ. ಸೊ ಆ ಒಂದೊಂದು ಘಟನೆಗಳನ್ನ ನೆನಪು ಮಾಡಿಕೊಂಡಾಗ ಆವಾಗ ದೇವರು, ಅದಕ್ಕೆ ದೇವರು ಮಾಡಿದ ಉಪಕಾರದ ಸ್ಮರಣೆ ಮಾಡಿದ್ದಾಗ ಒಳಗಿಂದ ಮನಸ್ಸು ಕರಗತ್ತ, ಕರಗಿದ ಮನಸ್ಸಿನಿಂದ ಆ ಶಬ್ದ ರೂಪವಾಗ ಅಲ್ಲಿಂದ ಹೊರಟು ಹೊಟ್ಟೆಯಿಂದ ಹೊರಟು ಬಂದು ವಿಠಲ ಅಂತ ಹೇಳುವಾಗ ಆ ಒಂದು ವಿಠಲ ಶಬ್ದದಲ್ಲಿ ಇಶೋಸ್ ಆ ಭಕ್ತಿ ರಸ ತುಂಬಿ ಬರಬೇಕು. ಹಾಗೆ ನಾವು ಹೇಳಿದಾಗ ದೇವರು ನಮ್ಮನ್ನ ಅಂದ್ರೆ ಬೇಸಿಕಲಿ ಈ ಹೌದು ದೇವರ ಉಪಕಾರದ ಸ್ಮರಣೆ ನಮ್ಗೆ ಬರ್ತಾ ಬರ್ತಾ ಎವ್ರಿಥಿಂಗ್ ಎವ್ರಿಥಿಂಗ್ ವಿ ರಿಕಲೆಕ್ಟ್ ಆವಾಗ ಬರುತ್ತೆ ಅಂತ ಆ ಪದ್ಯದಲ್ಲಿ 20th ಪದ್ಯದಲ್ಲಿ ಹೇಳಿ ನೆಕ್ಸ್ಟ್ ಪದ್ಯದಲ್ಲಿ ಬಂದು ಮೋಕ್ಷಸ್ಥಿತಿ ಎಂಬುದು ಯಾವುದು ಎಂಬುದನ್ನ ಇಲ್ಲಿ ಪ್ರಸಂಗದಲ್ಲಿ ಹೇಳಿದ್ದಾರೆ. ಎಲ್ಲರೂ ಹೇಗೆ ಒಂದು ಜಲಾಶಯದಲ್ಲಿ ಹೋಗಿ ನೋಡಿದ, ಒಂದು ಸಮುದ್ರದಲ್ಲಿ ನೋಡಿದ ಅನೇಕ ಸೀ ಕ್ರೀಚರ್ಸ್ ಇರುತ್ತೆ, ಅದು ಎಲ್ಲ ನಾವು ಇಲ್ಲಿಂದ ನೋಡುವ ದೃಷ್ಟಿಯಿಂದ ಹೇಳ್ತಾರೆ ಎಲ್ಲ ಆನಂದವಾಗ, ಅಲ್ಲಿ ಕಂಪ್ಲೀಟ್ ಆಗಿ ಆನಂದದಲ್ಲಿ ಅದು ಇರೋದಿಲ್ಲ, ಬಟ್ ನಮ್ಗೆ ಕಾಣಿಸೋವಾಗ ಈಚ್ ಒನ್ ಲಿವ್ಸ್ ಆನ್ ಇಟ್ಸ್ ಓನ್ ಅಂಡ್ ಹ್ಯಾಪಿಲಿ ಸ್ವಿಮ್ಮಿಂಗ್, ಏನು ಅದಕ್ಕೆ ಆ ಒಂದು ಯೋಚನೆ ಏನು ಇಲ್ಲದ ಹೇಗಿರುತ್ತೆ. ಹಾಗೆ ಇಟ್ಸ್ ಓನ್ಲಿ ಲಿಮಿಟೆಡ್ ಎಕ್ಸಾಂಪಲ್. ಹಾಗೇನು ಮೋಕ್ಷದಲ್ಲಿನು ಯು ರಿಮೈನ್ ಆಯಾ ಸ್ಪೀಸೀಸ್ ಆಯಾ ಇದರಲ್ಲಿ ಇದ್ದು ಸಂತೋಷದಿಂದ ಅಲ್ಲಿ ಇರ್ತಾರೆ, ಹಾಗೇನೆ ದೇವತೆಗಳು ಇರ್ತಾರೆ ಅಂತ ಅಲ್ಲಿ ಹೇಳ್ಬಿಟ್ಟು ನೆಕ್ಸ್ಟ್ ಇಷ್ಟು ಏನಾಯ್ತು, ಜ್ಞಾನವನ್ನೆಲ್ಲ ಕೊಟ್ಟುಬಿಟ್ಟು ಇದನ್ನ ನೆಕ್ಸ್ಟ್ ಅನುಷ್ಠಾನ ಹೇಗೆ ಮಾಡೋದು, ನಾವು ಹೇಗೆ ಅದನ್ನ ಹೇಗೆ ಮಾಡಬೇಕು ಅಂದ್ರೆ ಫ್ರಮ್ 8th ಪದ್ಯ ಟು 21st ಪದ್ಯ ಬಂದು ಭಗವಂತನ ಗುಣ ರೂಪ ಕ್ರಿಯೆ ಮಹಾತ್ಮ್ಯ ಜ್ಞಾನ ಭಕ್ತಿ ಇದು ಎಲ್ಲವನ್ನು ಹೇಳಿ ಆಯ್ತು. ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯ 22nd ಪದ್ಯದಿಂದ ಈ ಸಾಧನೆ ಏನು, ಸಾಧನೆ ಏನು, ಪೂಜೆ ಏನು ಅಂಬೋದನ್ನ ಹೇಳ್ತಾರೆ. ನಾವು ಪೂಜೆ ಮಾಡ್ತೀವಿ ಅಂತೀವಿ, ಪೂಜೆ ಅಂದ್ರೆ ಏನು, ದೇವರು ಹೇಳಿಕೊಟ್ಟ ಪೂಜೆ ಏನು ಅಂಬೋದನ್ನ 22nd ಪದ್ಯದಿಂದ ಹೇಳ್ತಾರೆ. ಸೊ ಇದು ಹೇಳುವಾಗ ಅಲ್ಲಿ ಹೇಳ್ತಾರೆ ಬೇಸಿಕಲಿ ಪೂಜೆ ಅಂಬೋದು ದೇವ ಎಲ್ಲವೂ, ಪೂಜೆ ಅಂದ್ರೆ ಏನು, ಮೂರೇ ದೇವ ಪೂಜೆ ಮಾಡುವ ವಸ್ತು, ಆ ಪೂಜೆ ಮಾಡುವಂತ ಒಂದು ಪ್ರತೀಕಕ್ಕೆ ಪೂಜೆ ಮಾಡ್ತೇವೆ, ಒಂದು ಪ್ರತಿಮಾ ಇರುತ್ತೆ ಪ್ರತಿಮಾ, ನಾವು ಪೂಜೆಗೆ ಬಳಸುವ ಸಲಕರಣಗಳು ಮೂರೇ ಇರುತ್ತೆ. ಸೊ ಈ ಮೂರಲ್ಲಿನ್ನು ಭಗವಂತ ಎಲ್ಲ ಸರ್ವತ್ರದಲ್ಲಿ ನೆನೆಂಬುತ್ತಿರು ಅಂತ ಹೇಳಿದಾರಲ್ಲ ಅದನ್ನೇ. ಹೌ ಯು ಪ್ರಾಕ್ಟೀಸ್, ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಏನು ಅಂತ ದೇವರ ಪೂಜೆ ಅಂದ್ರೆ ಏನು ಅಂಬೋದನ್ನ ಇಲ್ಲಿ ಹೇಳ್ತಾರೆ. ಪೂಜೆ ಅಂದ್ರೆ ಸಹಿತ ಸಮನ್ವಯ ಮಾಡು, ಎಲ್ಲದರಲ್ಲೂ ಸಮನ್ವಯ ಅಂದ್ರೆ ಏನು? ನಾವು ನೋಡ್ತೀವಿ ಬ್ರಹ್ಮಸೂತ್ರ ಸಮನ್ವಯಾಧಿಕರಣ, ಸಮನ್ವಯಾಧಿಕರಣ ಅಂತ ಏನ್ ಮಾಡ್ತಾರೆ ಅಲ್ಲಿ? ಎಲ್ಲಾ ಶಬ್ದ ವಡ್ಡ ಅಧಿಕರಣ ಏನ್ ಹೇಳುತ್ತೆ ಅಂದ್ರೆ, ಏನು ಶಬ್ದ ಹೇಗಿದೆ ಎಲ್ಲವೂ ದೇವರಲ್ಲಿ ದೇವರನ್ನೇ ಹೇಳತ್ತ ಅಂತ ಅದು ಸೂತ್ರ. ಅದ ಫಾರ್ಮುಲಾ ಸೂತ್ರಗಳು ಅಂದ್ರೆ ಇಟ್ಸ್ ಲೈಕ್ ಎ ಫಾರ್ಮುಲಾ ತರ. ಈ ಆ ಫಾರ್ಮುಲಾ ಕೊಟ್ಟಿದ್ದಾರೆ ವೇದಗಳಲ್ಲಿ, ಹೀಗೆ ಹೀಗೆ ಅಂತ ಇದನ್ನ ಹೇಳಿ ಅಂತ ವೇದ ವ್ಯಾಸರೆ ಮಾಡಿದ್ದಾರೆ. ಅದೇ ಸಮನ್ವಯ, ಎಲ್ಲಾ ಕಡೆನೂ ದೇವರು ಇರಬೇಕು, ದೇವರಲ್ಲೇ ಎಲ್ಲಾ ಶಬ್ದವು ಅನ್ವಯವಾಗತ್ತೆ ಅಂತ ಹೇಳೋದು. ಸೊ ಇದನ್ನ ಇದಕ್ಕೆ ಎರಡು ಮುಖಗಳು ಇದೆ. ಸಮನ್ವಯ ಅಂದ್ರೆ ದೇವರನ್ನ ನೋಡುವುದು, ಎಲ್ಲಿ ಅಂದ್ರೆ ಎಲ್ಲಾ ಕಡೆನೂ ಸಮನ್ವಯ, ಎಲ್ಲಾ ಶಬ್ದ ಎಲ್ಲವೂ ಅವನಲ್ಲಿ ಸಮನ್ವಯ ಮಾಡೋದು, ಎಸ್ಪೆಷಲಿ ಆ ಜೀವದ ಒಳಗೆ. ಬಿಕಾಸ್ ಉಳಿದದೆಲ್ಲ ಅನಿತ್ಯ ಹೋಗ್ಬಿಡತ್ತೆ, ನಿತ್ಯವಾಗಿ ಉಳಿಯೋದು ಏನು ಅಂದ್ರೆ ಆ ಜೀವ ಇರುತ್ತಾನೆ. ಆ ಜೀವದಲ್ಲಿ ನನ್ನ ಜೀವ, ನಿಮ್ಮ ಜೀವ, ದೇವತೆಗಳು ಜೀವ, ನನ್ನ ದೇಹದಲ್ಲಿ ನಾನು ಜೀವ ಇದ್ದಾನೆ, ಆ ಜೀವ, ಆ ಜೀವದ ಅನೇಕ ಜೀವಗಳು ಇರ್ತ ಆ ಜೀವದ ಒಳಗೆ. ಸೊ ಪರ್ಮನೆಂಟ್ ಆಗಿರುವಂತ ವಸ್ತುವಲ್ಲಿ ದೇವರನ್ನು ನೋಡೋದು. ಹೇಗೆ ನೋಡೋದು? ಎಲ್ಲಾ ಕಡೆ ಇರೋ ದೇವರು ಒಬ್ಬನೇ ಅಂತ ನೋಡೋದು. ಇದು ಒಂದು ಮುಖ, ಸಮನ್ವಯ ಆಗತ್ತೆ. ಆ ಒಂದು ಸಮನ್ವಯ ಅಂಬುದು ದೊಡ್ಡ ಅಂಬ್ರೆಲ್ಲಾ ಅಂತ ತಕೊಂಡಾಗ ಅಲ್ಲಿ ಎರಡು ಭಾಗಗಳು ಬರುತ್ತೆ. ನಾವು ಪೂಜೆ ಮಾಡುವಾಗ ಬರುವಂತದ್ದು, ಬಿಕಾಸ್ ಜೀವ 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 ಅಂತ ನಮಗಿಂದ ಮಾಡಕ್ ಆಗೋದಿಲ್ಲ, ಕಣ್ಣಿಗೆ ಕಾಣುವಂತ ವಸ್ತುವಿನಿಂದ ಮಾಡ್ತೀವಿ. ಮಾಡುವಾಗ ಅಲ್ಲಿ ಎರಡು ಇಟ್ಕೊಳ್ತೀವಿ, ಒಂದು ಅನ್ವಯ, ಇನ್ನೊಂದು ವ್ಯತಿರೇಕ ಅಂತ. ಅನ್ವಯ ಅಂದ್ರೆ ಏನು? ಅನ್ವಯ ಅಂದ್ರೆ ಬೇಸಿಕಲಿ ದೇವರನ್ನ, ಅಧಿಷ್ಠಾನದಲ್ಲಿ ಇರುವಂತ ದೇವರು, ಆ ದೇವರನ್ನ ನೋಡೋದು ಅನ್ವಯ ಪೂಜೆ. ಎಲ್ಲಾ ಕಡೆನೂ ಇರುವಂತ, ಎಲ್ಲಾ ಕಡೆ ಇರುವಂತ ಅಂದ್ರೆ ಎಲ್ಲಾ ವಸ್ತುಗಳಲ್ಲಿನೂ ಇರುವಂತನು, ನನ್ನಲ್ಲಿ ಇರುವನು, ಆಮೇಲೆ ಆ ಪ್ರತಿಮೆಯಲ್ಲಿ ಇರುವನು, ಎಲ್ಲರ ಒಳಗೆ ಸ್ವತಂತ್ರದಾದ ಎಂಟಿಟಿ, ಎಲ್ಲದರಲ್ಲಿನೂ ಇರುವಂತ ಸ್ವತಂತ್ರ ಎಂಟಿಟಿ ಒಬ್ಬನೇ, ಅವನಲ್ಲಿ ಎಲ್ಲ ಪರಿಪೂರ್ಣನಾಗಿದ್ದಾನೆ. ಇದು ತಿಳ್ಕೊಳ್ಳೋದು ಅನ್ವಯ. ಆದ್ರೆ ವ್ಯತಿರೇಕ, ಎನಿಥಿಂಗ್ ದಟ್ ಈಸ್ ನಾಟ್ ಗಾಡ್. ಇವಾಗ ಸ್ವತಂತ್ರವಾದ ವಸ್ತು ತಕೊಂಡಿದ್ದೀವಿ, ಸ್ವತಂತ್ರ ಇಲ್ಲದ ವಸ್ತುಗಳು ಅಂದ್ರೆ ಎಲ್ಲರೂ ಬಂದ್ಬಿಡ್ತೀವಿ. ಅಂದ್ರೆ ಏನು? ಬೇಸಿಕಲಿ ಹೊರಗೆ ಕಾಣುವ ಅಧಿಷ್ಠಾನಗಳು, ಹೊರಗೆ ಕಾಣುವಂತ ಅಧಿಷ್ಠಾನಗಳು. ಒಂದು ಹೂ, ಇನ್ನೊಂದು ಹೂ, ಹೂ ಬೇರೆ, ಅದು ಅಧಿಷ್ಠಾನ, ಹೂ ದೇವರಲ್ಲ, ಹೂ ಒಳಗೆ ದೇವರಿದ್ದಾನೆ. ಸೊ ಹಾಗೇನೆ ದೇವರು, ದೇವರು ಅಲ್ಲದ ವಸ್ತು, ದೇವರು ಅಲ್ಲದ ವಸ್ತು ಅಂದ್ರೆ ಯಾರು ಬಿಂಬರೂಪ ಭಗವಂತ ಅಲ್ಲವೋ, ಯಾರು ದೇವರಲ್ಲವೋ, ಆ ವಸ್ತುಗಳು ಅದನ್ನೇ ಅದನ್ನೇ ನಾವು ನೋಡ್ತೀವಿ. ಪ್ರಪಂಚ ಪೂರಾ ನಾವು ನೋಡೋದು ಅದನ್ನೇ ನೋಡ್ತೀವಿ. ಆ ಅಧಿಷ್ಠಾನ ಬೇರೆ ಅಂತ ತಿಳ್ಕೊಳ್ಳೋದು, ಅದು ದೇವರಲ್ಲ ಅಂತ ತಿಳ್ಕೊಳ್ಳೋದು. ದೇವರು ಯಾರು, ದೇವರು ಅಲ್ಲದ ವಸ್ತು ಯಾರು? ಅಲ್ಲಿನ ದೇವರ ಇದ್ದಾನೆ, ದೇವರು ಇರೋದು. ಅವನ ವ್ಯಾಪ್ತಿ ವಿಭೂತಿ ಹೇಳ್ತಾ ಇಲ್ಲ ನಾವು, ವ್ಯಾಪ್ತಿಯನ್ನೇ ಹೇಳ್ತಾ ಇಲ್ಲ ಇಲ್ಲಿ. ದೇವರು ಅಲ್ಲ ಅದು, ಬರೀ ಚೇರ್ಗೆ ನಮಸ್ಕಾರ ಮಾಡಿದ್ರೆ ಅದು ದೇವರಾಗ್ತಾನ? ಚೇರ್ ದೇವರಾಗಲ್ಲ. ಒಳಗೆ ಇದು ನಾವು ಹೇಳ್ತೀವಿ ಹೊರತು ವಿ ಡೋಂಟ್ ಈವನ್ ರಿಯಲೈಸ್ ಇಟ್. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಕೆಲವರು ಮಾಡ್ತಾರೆ, ಕೆಲವರು ಮನೆಗಳಲ್ಲಿ ನೋಡಿದ್ರೆ ಅವರು ಬಂದು ಕಲಶ ಪೂಜೆ ಮಾಡ್ತೀನಿ ಅಂತ ಹೊರಡ್ತಾರೆ, ಕಲಶ ತಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಕಲಶ ತಕೊಂಡ್ ಬಂದು ಬನ್ನಿ ಅಂದ್ರೆ ಏನ್ ಅರ್ಥ ಗೊತ್ತಾ ಅವ್ರಿಗೆ? ಆ ಒಂದು ಚೊಂಬು ಇರತ್ತ, ಆ ಚೊಂಬು ಒಂದು ಒಂದು ಕಲಶದ ಶೇಪ್ಲಿ ಇರತ್ತ, ಒಂದು ಚೊಂಬು ಇರತ್ತ, ಚೊಂಬಲ್ಲಿ ನೀರ್ ಹಾಕ್ತಾರ, ನೀರ್ ಹಾಕಿ ಅದಕ್ಕೆ ಮೇಲೆಲ್ಲ ಡೆಕೋರೇಟ್ ಮಾಡ್ತಾರ, ಗೌರಿ ಪೂಜೆ ಎಲ್ಲ ಮಾಡ್ತಾರಲ್ಲ, ತುಂಬಾ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರ, ಆ ಒಂದು ಮುಖವನ್ನ ಇಡ್ತಾರ, ಅದ್ ಮಾಡ್ತಾರ, ಇದು ಮಾಡ್ತಾರ, ಬರೀ ಜೋರಾಗ ಮಾಡಿ ಅದನ್ನ ಇಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಹಾಡುಗಳು, ಆರತಿಗಳು ಎಲ್ಲ ಮಾಡ್ತಾರ, ನಾವೇ ಮಾಡ್ತೀವಿ. ಇದು ತಪ್ಪು. ಯಾಕೆ ಅಂದ್ರೆ ಅದು ಎಲ್ಲವೂ ಜಡ ಆಯ್ತಲ್ಲ, ಆ ತೊಂಬು ಜಡ, ಇರೋ ನೀರು ಜಡ, ಅದು ದೇವರ, ಆ ನೀರು ದೇವರ, ಆ ತೊಂಬು ದೇವರ, ಅದಕ್ಕೆ ಅದಕ್ಕೆ ಮೇಲೆ ನೀವು ಇಟ್ಟಿರುವಂತ ಆ ಮುಖ ಅದು ದೇವರ, ಇಟ್ಸ್ ಮೇಡ್ ಆಫ್ ಸಮ್ ಕ್ಲೇ ಆರ್ ಸಮಥಿಂಗ್, ಮಣ್ಣು ಏನು, ಅದು ದೇವರಲ್ಲ, ಯಾವುದೂ ಅಲ್ಲಿ ದೇವರಲ್ಲ. ದೇವರು ಅಲ್ಲದನ್ನ ನಾವೇ ಮಾಡಿದ್ರೆ ಅದು ದೇವರು ಅಂತ ಪೂಜೆ ಮಾಡ್ತೀವಿ. ಅಂದ್ರೆ ಏನ್ರಿ, ನಾವು ಪೂಜೆ ಎಲ್ಲ ಮಾಡ್ತೀವಲ್ಲ ರೀ ಪೂಜೆ, ಅದಕ್ಕೆ ಗೌರಿ ಪೂಜೆ ಹಾಗೆ ತಾನೆ ಮಾಡೋದಂದ್ರೆ ಇಲ್ಲ. ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಈ ಆಸ್ಪೆಕ್ಟ್ ಬಿಟ್ಟು ಬಿಟ್ಟಿವಿ. ಇದು ಈ ಕಲಶ ಅಂಬೋದು ದೇವರು ಇಡಲಕ್ಕೆ ಬಳಸುವ ಒಂದು ಆ ವಸ್ತು, ಒಂದು ಪಾತ್ರೆ, ನೀರು. ಇದು ಹಾಗೆ ಅಲ್ಲಿ ದೇವರನ್ನ ಇಟ್ಟರೆ ನಮ್ಮ ಹೃದಯದಲ್ಲಿ ಇರುವಂತ ದೇವರನ್ನ ಕರೆದು ದೇವರೇ ಇಲ್ಲಿ ಇರು ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ ಅದು ದೇವರು ಇರುವ ಕಲಶ ಆಯ್ತು. ಕಲಶವೇ ದೇವರಲ್ಲ, ಪಂಚಭೇದ ಅಲ್ಲಿನೂ ನೋಡಬೇಕು. ಕಲಶದ ಒಳಗೆ ದೇವರನ್ನ ಕರೆದು ತಂದು ಇಟ್ಟಿದ್ದೀರಿ. ಪೂಜೆ ಆದ ಮೇಲೆ ಆ ಒಂದು ರೂಪವನ್ನ ತೆಗೆದು ನನ್ನ ಒಳಗೆ ಬಂದು ಬಿಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಆವಾಗ ಆ ಕಲಶದ ನೀರು ನೀವು ಪ್ರೋಕ್ಷಣೆ ಮಾಡಿಕೊಳ್ತೀರೋ ಇಲ್ಲ ಎಲ್ಲಿ ಹಾಕ್ತಿರೋ, ಸೇಮ್ ಥಿಂಗ್ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತೀವಿ. ವರಲಕ್ಷ್ಮಿ ಪೂಜೆಯಲ್ಲಿ ಏನ್ ಪೂಜೆ, ಎಷ್ಟು ಅದಕ್ಕೆ ಅಲಂಕಾರ ಎಲ್ಲ ಮಾಡಿಬಿಟ್ಟು ಆಮೇಲೆ ಅದನ್ನ ಒಡೆದು ಅರೆದು ಬೇಯಿಸಿ ತಗೊಳ್ತೀವಿ ನಾವು. ಅಂದ್ರೆ ಮಾಡಬಹುದಾರಿ ಅಂದ್ರೆ ಆಯ್ತು ಮಾಡಬಹುದು. ಯಾಕಂದ್ರೆ ಆ ಪೂಜೆ ಆಗೋ ತನಕ ನಮ್ಮ ಬಿಂಬನನ್ನ ಆ ತೆಂಗಿನಕಾಯಲ್ಲಿ ತಂದು ಇಟ್ಟಿದ್ದೀವಿ. ಆ ಕಲಶ ನೀರಿರುವಂತ ಅಲ್ಲಿ ತೆಂಗಿನಕಾಯಲ್ಲಿ ಇಟ್ಟಿದ್ದೀವಿ. ಆಮೇಲೆ ಪೂಜೆ ಆದ ಮೇಲೆ ಸ್ವಾಮಿ ಅಲ್ಲಿಂದ ತಿರ್ಗಾ ಇಲ್ಲಿ ಬಂದು ಬಿಡು ಅಂತ ಹೇಳಾಯ್ತು. ಇವಾಗ ಅದು ಬರೀ ಕಾಯಿ ಅಷ್ಟೇ, ಕಾಯಿಲಿ ದೇವರ ವ್ಯಾಪ್ತಿ ಇದೆ, ದೇವರ ಸನ್ನಿಧಾನ ಅಲ್ಲಿ ಹೋಯಿತು. ಸೊ ಇದು ತಿಳ್ಕೋಬೇಕು. ಸೊ ಇದಕ್ಕೆ ವ್ಯತಿರೇಕ, ದೇವರು ಯಾವುದು ಅಲ್ಲ ಯಾವುದು ದೇವರು, ಈ ವ್ಯತ್ಯಾಸ ನಮ್ಗೆ ಗೊತ್ತಾಗಬೇಕು. ಹೀಗೆ ಮಾಡೋದು ಅನ್ವಯ ವ್ಯತಿರೇಕ ತಿಳಿದು ನಾವು ಪೂಜೆಯನ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಇದು ಹೇಳಿದ ಮೇಲೆ ಸರಿ, ಅನ್ವಯ ವ್ಯತಿರೇಕ ತಿಳ್ಕೊಂಡಿವಿ ನಾವು, ಯಾವುದು ದೇವರು, ದೇವರನ್ನ ಆವಾಹನೆ ಮುಂತಾದ ಮಾಡಿದ ದೇವರು, ಇಲ್ಲಾದ್ರೆ ಅದು ಬರೀ ಒಂದು ಅಧಿಷ್ಠಾನ ಆಗತ್ತ, ಈ ವ್ಯತ್ಯಾಸವನ್ನ ತಿಳ್ಕೊಂಡಿವಿ. ಹೇಗೆ ನಾವು ಪೂಜೆ, ಎಲ್ಲಿ ಪೂಜೆ ಮಾಡಬೇಕು, ಹೇಗೆಲ್ಲ ಪೂಜೆ ಮಾಡೋ, ಅದಕ್ಕೆ ದೇವರಿಗೆ ಆ ಅಧಿಷ್ಠಾನವೇ ಹೇಳಿ ನಮ್ಗೆ. ಆ ಒಂದು ಅನ್ವಯ ಆಗಲಿ ವ್ಯತಿರೇಕ ಆಗಲಿ ಒಂದು ಅಧಿಷ್ಠಾನ ನಮ್ಗೆ ಬೇಕು. ನಾವು ಒಂದು ಪ್ರತೀಕಾಲಂಬನರು ಅಂದ್ರೆ ಪ್ರತಿಮೆ ಇಲ್ಲದೆ ಒಂದು ವಸ್ತು ಇಲ್ಲದೆ ದೇವರ ಚಿಂತನೆ ಮಾಡ್ಲಕ್ಕೆ ನಮ್ಗೆ ಆಗೋದಿಲ್ಲ ಹೇಳಿ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಆ ಪ್ರತಿಮೆಗಳು ಎಷ್ಟು ವಿಧ ಇದೆಲ್ಲ ಹೇಳ್ತಾರೆ. ಇದು ಹೇಳುವಾಗ ಲಲಿತ ಪಂಚತ, ಇದು 27th ಪದ್ಯ, ಜಸ್ಟ್ 24th ಇಂದ ರಾದರ್ 22nd ಇಂದ 26th ತನಕ ಅನ್ವಯ ವ್ಯತಿರೇಕ ಇದ್ರ ಬಗ್ಗೆ ನೋಡಿದೀವಿ. 27th ಇಲ್ಲಿ ಬಂದಾಗ 27th ಈ ಪ್ರತಿಮಾ ಪ್ರತೀಕ ದೇವರನ್ನ ಪೂಜೆ ಮಾಡ್ಲಿಕ್ಕೆ ಇರುವಂತ ಪ್ರತೀಕಗಳನ್ನ ಹೇಳ್ತಾರೆ. ಈ ಪ್ರತೀಕಗಳು ಬಂದು ಏಕಾದಶ ಸ್ಕಂಧದಲ್ಲಿ ಬಂದಿದೆ, ಮುಖ್ಯವಾಗಿ ಏಕಾದಶ ಸ್ಕಂಧದಲ್ಲಿ ಬಂದಿದೆ ಭಾಗವತದಲ್ಲಿ. ಆಮೇಲೆ ತಂತ್ರಸಾರ ಮುಂತಾದ ಗ್ರಂಥಗಳಲ್ಲಿನೂ ಇದೆ, ಮತ್ತು ವಿಶೇಷವಾಗಿ ವಿಷ್ಣು ರಹಸ್ಯದಲ್ಲಿನೂ ಇದೆ. ಅದನ್ನ ಇಟ್ಟುಕೊಂಡು ವಿದ್ಯಾದಾಸಿಗಳು ಇರುತ್ತೆ, ಇದನ್ನ ಇಟ್ಟುಕೊಂಡು ದಾಸರಿ ಇಲ್ಲಿ ಹೇಳಿದ್ದಾರೆ. ಈ ವಿವಕ್ಷೆ ಎಂಬುದು ಲಲಿತ, ಅದಕ್ಕೆ ಲಲಿತ ಪಂಚತ್ರಯ ಗೋಳಕವಾಗಿ ಭಜಿಸುತ್ತಿರು ಅಂತ ಹೇಳ್ತಾರೆ. ಲಲಿತ ಪಂಚತ್ರಯ ಗೋಳಕ ಅಂತ ಇದು ಎರಡು ಮೂರು ರೀತಿಯಿಂದ ಇದನ್ನ ಹೇಳಿದ್ದಾರೆ. ಲಲಿತ ಪಂಚತ್ರಯ ಅಂತ ಹೇಳುವಾಗ ಇಲ್ಲಿ ಪಂಚತ್ರಯ ಅಂತ ಹೇಳೋದು ಈ ಪ್ರತೀಕಗಳು, ಈ ಪ್ರತೀಕಗಳ ಡಿವಿಷನ್ಸ್ ಅಂತ ಒಂದು ತಕೊಳ್ಳೋದು. ಹೇಗೆ ಪ್ರತೀಕಗಳ ಡಿವಿಷನ್ಸ್ ಅಂತ ಹೇಗೆ ತಕೊಳ್ಳೋದು ಅಂದ್ರೆ, ಒಂದು ಬ್ರಾಡ್ ಡಿವಿಷನ್ ಇಸ್ ಛಲ ಅಚಲ ಅಂತ, ಅಂದ್ರೆ ಆ ಒಂದು ಜೀವ ಶಕ್ತಿ ಇರೋದು ಅಂದ್ರೆ ಚೇತನ ಜಡ ಅಂತ ಟೂ ಬ್ರಾಡ್ ಕ್ಯಾಟಗರೀಸ್ ತಕೊಳ್ಳೋದು. ಆ ಟೂ ಕ್ಯಾಟಗರೀಸ್ ತಕೊಂಡ್ರೆ ಈ ಛಲಗಳಲ್ಲಿ ಛಲ ಪ್ರತಿಮಾ ಅಂತ ಹೇಳೋದು ಯಾವಾಗ್ಲೂ ಇಟ್ ಇಸ್ ಅಂಡರ್ಸ್ಟುಡ್. ನಮಸ್ಕಾರ ಮಾಡ್ರಿ ಅಂದ್ರೆ ಮನೆಯಲ್ಲಿ ಇರುವಂತ ಮಕ್ಕಳಿಗೆ ಹೋಗಿ ನಮಸ್ಕಾರ ಮಾಡೋದಿಲ್ಲ, ನಮ್ಗಿಂತ ದೊಡ್ಡವರು, ದಟ್ ಇಸ್ ಅಂಡರ್ಸ್ಟುಡ್. ಇಲ್ಲಿ ದೇವರ ಅದಿಷ್ಟ, ದೇವರನ್ನ ಇಡಬೇಕು ಅಂದ್ರೆ ದೇವರು ಇದಾನೆ ಅಂತ ಭಾವನೆ ಮಾಡಿ ಪೂಜೆ ಮಾಡಬೇಕಂದ್ರೆ ನಮಕ್ಕಿಂತ ಉತ್ತಮರು ಇರಬೇಕು ಜ್ಞಾನದಲ್ಲಿ. ಯಾವ ಜ್ಞಾನ, ದೇವರ ಕಾನ್ಸೆಪ್ಟ್ ಯಾರಿಗೆ ಇದೆಯೋ ಅವರಿಗೆ ಅಂತ ಅದು. ಪ್ಲಸ್ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಪಿತೃಗಳು ವಾಸ ಮಾಡ್ತಾರೆ ನಮ್ಮ ಗೋತ್ರ, ನಮ್ಮ ಗೋತ್ರದಲ್ಲಿ ಇರುವಂತ ಹಿರಿಯರು ಅವರಲ್ಲಿ ಮಾಡೋದು. ಅವರು ನಮ್ಗಿಂತ ಜ್ಞಾನದಲ್ಲಿ ನಮ್ಗಿಂತ ಕಡಿಮೆನೇ ಇರ್ಬೋದು. ನಮ್ಮ ಓನ್ ತಂದೆ ತಾಯಿಗಳು ನಮ್ಗಿಂತ ಜ್ಞಾನದಲ್ಲಿ ಉತ್ತರ ನಮ್ಗೆ ಗೊತ್ತಿರೋದು. ನಾವು ಅವ್ರಿಗೆ ಮದ್ದು ಅಂಬ ಕಾನ್ಸೆಪ್ಟೇ ಬಂದಿಲ್ಲ ಅಂತ ಅನ್ಕೊಳ್ಳಿ. ಇದ್ರೂ ಅಲ್ಲಿ ಪಿತೃ, ಆ ಅನಿರುದ್ಧ ನಾಮಕ ಭಗವಂತ ಆ ಪಿತೃ ಅವನಾಗ ಅಲ್ಲಿ ಇದ್ದಾನೆ. ಸೊ ಅದಕ್ಕೆ ಮಾಡ್ಬೇಕು ನಮ್ಮ ಫ್ಯಾಮಿಲಿ ನಾವು ಮಾಡುವಂತ. ಔಟ್ಸೈಡ್ ದಟ್, ಹೊರಗಿನವರಿಗೆ ನಾವು ಮಾಡಬೇಕಂದ್ರೆ ಅಲ್ಲಿ ನಮಕ್ಕಿಂತ ಆ ಜ್ಞಾನದಲ್ಲಿ ಉತ್ತಮರಾಗಿ ಅವರು ಇರಬೇಕು. ಉತ್ತಮರಲ್ಲಿ ನಾವು ಅವರನ್ನ ಕರೆದು ಅವರನ್ನ ಒಂದು ಪ್ರತೀಕ ಅಂತ ಇಟ್ಟುಕೊಂಡು ಯಥಾಯೋಗ್ಯವಾಗಿ ಪೂಜೆ ಮಾಡೋದು. ಅದು ಸಮಸ್ಯೆ, ಅದು ಛಲ ಆಯ್ತು. ಜಡ ಅಂತ ಬಂದಾಗೆ ಜಡದಲ್ಲಿ ಎರಡು ಕೈನ್ಸ್ ಇದೆ ಅಂತ ಹೇಳ್ತಾರೆ. ಅದೇ ಅದನ್ನ ಇಲ್ಲಿ ಹೇಳ್ತದೆ. ಏನು ಎರಡು ಕೈನ್ಸ್ ಅಂದ್ರೆ, ಒಂದು ಬಂದು ಆ ಒಂದು ಪ್ರತಿಮಾ ಅಷ್ಟದ ಅಂತ ಹೇಳ್ತಾರೆ ಏಕಾದಶ ಸ್ಕಂದದಲ್ಲಿ. ಎಂಟು ರೀತಿಯಾದ ಆ ಒಂದು ಏನು ಮಣ್ಣು, ಶಿಲಾ, ಲೇಹ್ಯ, ಲೇಪ್ಯ ಮುಂತಾದ ಅನೇಕ ಮಣಿಗಳಿಂದ ಮಾಡೋದು. ಆಮೇಲೆ ಬಂದು ಹೃದಯದಲ್ಲಿ ಇರುವಂತ ಆ ಮನಸ್ಸು ಎಂಬುದು ಒಂದು ಪ್ರತೀಕ ಆಗ್ಬಿಡುತ್ತೆ. ಸೊ ಹೀಗೆ ಎಲ್ಲಿ ಇಟ್ಟುಕೊಂಡು ಪೂಜೆ ಮಾಡೋದು ಎಂಬುದಕ್ಕೆ ಜಡದ ಕೆತ್ತಿದ್ದು ಎಲ್ಲ ಅಲ್ಲಿ ಬರುತ್ತೆ. ಇನ್ನೊಂದು ಬಂದು ಸಹಜಾಚಲ. ಸಹಜಾಚಲ ಅಂದ್ರೆ ಅದಕ್ಕೆ ಏನು ಬೇಕಾಗಿಲ್ಲ, ಸಹಜ. ಇದಲ್ಲಿ ಸಹಜಾಚಲ ಅಂತ ಇದ್ಕೊಟ್ಟಿದ್ದಾರೆ. ಸೊ ಏನಾಯ್ತು, ಟೋಟಲಿ ಒಂದು ಛಲ ಆಯ್ತು, ಜಡದಲ್ಲಿ ಎರಡು. ಸೊ ಅದು ಟೋಟ್ಲಿ ಏನಾಯ್ತು, ಮೂರಾಯಿತು ಅಂತ. ಸೊ ಲಲಿತ ತ್ರಯ ಆಯ್ತು. ಲಲಿತ ಅಂದ್ರೆ ಸುಂದರವಾಗಿರುವಂತ ಸುಂದರ, ಯಾಕೆಂದ್ರೆ ಅದು ಪೂಜೆಗೆ ನಾವು ಬಳಸ್ತಾ ಇದ್ದೀವಿ. ಅದಕ್ಕೆ ಲಲಿತ ಚಂದಾಗಿರುವಂತ ಏನೋ ಒಂದನ್ನ ಇರೋ ಚೆನ್ನಾಗಿರುವಂತದ್ದು ಅಂತ ಆಗತ್ತೆ. ಇದಾದ ಮೇಲೆ ಪಂಚ ಅಂತ ಹೇಗ್ ಬರತ್ತೆ ಅಂದ್ರೆ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಜಡ ಸಹಜ ಅಂತ ಹೇಳಿದಿಲ್ಲ, ಅಲ್ಲಿ ಡಿವಿಷನ್. ಫಸ್ಟ್ ಏನ್ ಡಿವಿಷನ್, ಛಲ ಅಚಲ, ಚೇತನಾತ್ಮಕ ಜಡಾತ್ಮಕ. ಆಮೇಲೆ ಜಡದಲ್ಲಿ ಎರಡು ಅಂದ್ರೆ ಅಲ್ಲಿ ಎರಡು ಹೈಟ್ ಬರುತ್ತೆ. ಆಮೇಲೆ ಅದು ಮೂರು ಅಂತ ಮಾಡಿದಾಗ ಈ ಜಡದಲ್ಲಿ ಇರುವಂತ ಟೂ ಡಿವಿಷನ್ಸ್ ಮಾಡಿದ್ದೀವಿ. ಒಂದು ತರಲ್ಪಟ್ಟದ್ದು, ಅಲ್ಲಿ ಏನು ಇರೋದಿಲ್ಲ, ಅಲ್ಲಿ ಬಂದು ದೇವರನ್ನ ಆವಾಹನೆ ಮಾಡಿ, ಇದು ಏಕಾದಶ ಸ್ಕಂದದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ, ತರಲ್ಪಟ್ಟದ್ದು. ಇನ್ನೊಂದು ಸಹಜವಾಗಿ ಇರೋದು ಅಂತ ತಗೊಂಡಿದ್ದ. ಸಹಜವಾಗಿ ಇರೋದು ಅಂದ್ರೆ ನಮ್ಗೆ ಬೇಸಿಕಲಿ ಸಾಳೆಗ್ರಾಮ ಮುಂತಾದ ಅಂತ ತಗೊಂಡಿದ್ದ. ಐದು ಅಂತ ಮಾಡ್ಬೇಕು ಅಂದ್ರೆ ಈ ಕೊನೆಯಲ್ಲಿ ಇರೋದು ಯಾವುದು, ಸಹಜವಾಗಿ ಇರೋದಲ್ಲಿ ಅಲ್ಲಿ ಡಿವಿಷನ್ಸ್. ಅಲ್ಲಿ ಬಂದು ಮೂರು ಡಿವಿಷನ್ ಆಗತ್ತೆ. ಒಂದು ಶಿಲೆನೆ ಹೇಳಾಯ್ತು, ಸಾಳೆಗ್ರಾಮ ಆಯ್ತು. ಇನ್ನು ಎರಡು ಏನು ಅಂದ್ರೆ ತೀರ್ಥಗಳು, ಗಂಗಾದಿ ತೀರ್ಥಗಳು, ಪ್ರಯಾಗ ಮುಂತಾದ ಕ್ಷೇತ್ರಗಳು, ಆ ತಿರುಪತಿ ಮುಂತಾದ ಜಾಗೆಗಳು. ಹೀಗೆ ಟೋಟಲಿ ಈಗ ರೀತಿ ಲಲಿತ ಪಂಚ, ಲಲಿತ ತ್ರಯ, ಆರ್ ಎರಡು ಡಿವಿಷನ್, ಆರ್ ಭಾಗವತದಲ್ಲಿ ಹತ್ತು ಅಂತ ಕೊಟ್ಟಿದ್ದಾರೆ. ಎಲ್ಲವನ್ನು ಸೇರಿಸಿದ್ದಾರೆ, ಎಂಟು ಪ್ರತಿಮೆಗಳನ್ನ ಸೇರಿಸಿದ್ದಾರೆ, ಎಂಟು ಟೈಪ್ಸ್ ಆಫ್ ಮೆಟಲ್ಸ್ ಮುಂತಾದಲ್ಲಿ ಮಾಡೋದು, ಉಸುಕಿನಲ್ಲಿ ಮಾಡೋದು, ಮಣ್ಣಿನಿಂದ ಮಾಡೋದು, ಆಮೇಲೆ ಮರದಿಂದ ಮಾಡೋದು, ಆಮೇಲೆ ಕಲ್ಲಿಂದ ಮಾಣಿಕ್ಯ, ರತ್ನ ಮುಂತಾದ ಪಚ್ಚೆ ಕಲ್ಲು ಇದಲ್ಲೆಲ್ಲ ಇಟ್ಟುಕೊಂಡು ಮಾಡೋದು. ಆಮೇಲೆ ಮನೋಮಯಿ, ನಮ್ಮ ಮನಸ್ಸಲ್ಲ ಎಲ್ಲಿ ಏನು ನಮ್ಗೆ ಆ ಶಕ್ತಿ ಇದ್ರೆ ಕಣ್ಣು ಮುಚ್ಚಿಕೊಂಡು ಒಳಗೆ ನೋಡುತ್ತಾ ಒಳಗೇನೆ ರಂಗೋಲಿ, ಹೊರಗೆ ರಂಗೋಲಿ ಇಲ್ಲ, ಒಳಗೇನೆ ಹಾಕೋದು. ಅದರ್ವೈಸ್ ಪೇಂಟಿಂಗ್ಸ್ ಯಾರನ್ನಾರು ಮಾಡಿರ್ತಾರೆ, ಆರ್ ಆ ಶ್ರೀರಾಮ 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 ಜಯ ಅಂತ ಹೇಳಿ ಆರ್ ಹರಿಕಥಾಂಸಾರ ಹೇಳಿ ಅದೇ ಒಂದು ಚಿತ್ರವಾಗಿ ಬಿಡಿಸಿರ್ತಾರ. ಅದು ಅದರ್ವೈಸ್ ಫೋಟೋಗಳು ಫೋಟೋಗಳು ಇಟ್ಕೊಳ್ತೀವಿ. ಹೀಗೆ ಅನೇಕ ಅಂದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಅಭಿಷೇಕ ಮಾಡ್ತೀರ ಇಲ್ಲ, ಆ ಕರಚರಣಾದಿಗಳು ಸ್ಪಷ್ಟವಾಗಿ ಕಾಣಿಸುವ ಶಿಲಾ ವಿಗ್ರಹ ಪಂಚರೋಹ ಮುಂತಾದಕ್ಕೆ ಅಭಿಷೇಕ ಇದೆಲ್ಲ ಮಾಡ್ತೀವಿ. ಮತ್ತು ನಾವು ಬಂದು ಜಸ್ಟ್ ವಿ ಹ್ಯಾವ್ ರಂಗೋಲಿ ಹಾಕಿರ್ತೀರಾ, ಇಲ್ಲದ್ರೆ ಏನೋ ಒಂದು ಡ್ರಾಯಿಂಗ್ಸ್ ಏನಾದ್ರು ಬರದ ಲಿಖಿತವಾಗಿ ಇರುವಂತದಕ್ಕೆ ಆರ್ ಪೇಂಟಿಂಗ್ಸ್ ಆರ್ ಫೋಟೋಸ್ ಇದ್ರೆ ಅದಕ್ಕೆ ಬರೀ ಪ್ರೋಕ್ಷಣೆ ಮಾತ್ರ. ಅದಕ್ಕೆಲ್ಲ ಅದ ಮೇಲೆ ನೀರೆಲ್ಲ ಹಾಕಿ ಏನು ಮಾಡಬಾರ್ದು, ಪ್ರೋಕ್ಷಣೆ ಒಂದೇ ಅದು ಯಥಾಯೋಗ್ಯ ಕಾಮನ್ಸ್ ಈ ತರ ಮಾಡೋದು ಅಂತಾಯ್ತು. ಇದು ಆಯ್ತು. ಇನ್ನೊಂದು ಏನಾಗತ್ತೆ ಅಂದ್ರೆ, ಇಲ್ಲ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ದಲಿತ ಪಂಚತ್ರಯ ಅಂದ್ರೆ ಇನ್ನೊಂದು ಗೋಳಕ, ಸುಗೋಳಕ ಅಂತಾನು ಕೊಟ್ಟಿದ್ದಾರಲ್ಲ, ಅದು ಏನು ಗೋಳಕ ಅಂದ್ರೆ ಹೌ ಯು ಪರ್ಸೀವ್ ಗಾಡ್ ಚಿಂತನೆ ಮಾಡಬೇಕು. ಯಾಕಂದ್ರೆ ನಮ್ಗೆ ಗೊತ್ತು, ಒಂದು ವಿಗ್ರಹ ನಮ್ಮ ಮನೆಯಲ್ಲಿ ಒಂದು ವಿಗ್ರಹ ಇರುತ್ತೆ ಅಂತ ಅನ್ಕೊಳ್ಳಿ, ಆ ವಿಗ್ರಹವನ್ನೇ ದೇವರು ಅಂತ ನಾವು ಭಾವನೆ ಮಾಡೋದಿಲ್ಲ. ಅದೇ ದೇವರು, ಆ ಥಾಲಿ ಹೇಳಿದ ಆ ಒಂದು ಕಲಶದಲ್ಲಿ ನೀರು ಹಾಕಿದ್ರೆ ಅದೇ ದೇವರಲ್ಲ. ಅಲ್ಲಿ ದೇವರನ್ನ ನಾವು ಆವಾಹನೆ ಮಾಡ್ತೀವಲ್ಲ. ಇಲ್ಲಿ ಕರಚರಣಾದಿ, ಇಲ್ಲಿ ಲಲಿತ ಪಂಚತ್ರಯ ಅಂತ ಕೊಟ್ಟಿದ್ದಾರೆ. ಪಂಚ ಯಾವುದು, ತ್ರಯ ಯಾವುದು ಅಂತ. ಆರ್ ಪಂಚ ಅಂಡ್ ತ್ರಯನ ತಗೋಬಹುದು ನಾವು. ಬೇಸಿಕಲಿ ಇಟ್ಸ್ ನಾಟ್ ಹೌ ಮೆನಿ ಅಂತ ಯಾರು ಕ್ವಶನ್ ಕೇಳೋದಿಲ್ಲ. ಹೌ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ದ ಕಾನ್ಸೆಪ್ಟ್ ಇಸ್ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಏನು ಅಂದ್ರೆ, ಇಲ್ಲಿ ಸಂಕಷ್ಟ ಒಡೆಯರು ಏನ್ ಕೊಡ್ತಾರೆ, ಯಾವುದಲ್ಲಿ ಇರ್ಲಿ ಏನೇ ಇರ್ಲಿ, ನೀವು ಏನ್ ಬೇಕಾದ್ರೆ ಮಾಡ್ಕೊಂಡು ಹೋಗಿ. ಫಸ್ಟ್ ನೀವು ಏನ್ ಚಿಂತನೆ ಮಾಡಬೇಕು ಅಂದ್ರೆ ಮೂರೇ ಚಿಂತನೆ ಅಂತಾರ. ಏನು ಮೂರು ಅಂದ್ರೆ, ದಿಸ್ ಇಸ್ ಅ ಬೇಸಿಕ್, ಇದನ್ನ ಡಿಫ್ರೆಂಟ್ ಪೀಪಲ್ ಇಂಟರ್ಪ್ರೆಟ್ ಡಿಫ್ರೆಂಟ್. ಮೂರು ಏನು ಅಂದ್ರೆ, ಯಾವುದೇ ನಿಮ್ಮ ಕಣ್ಣ ಮುಂದೆ ಏನ್ ನೀವು ನೋಡಿದ್ರು ದಟ್ ವಿಲ್ ಬಿ ಮೇಡ್ ಅಪ್ ಆಫ್ 24 ತತ್ವಗಳು. ಯಾಕೆಂದ್ರೆ ಬ್ರಹ್ಮಾಂಡದಲ್ಲಿ ಎಲ್ಲವೂ 24 ತತ್ವದಿಂದಲೇ ಆಗಿದೆ. ಸೊ 24 ತತ್ವಗಳನ್ನು ನೀವು ಇಟ್ಟುಕೊಳ್ಳಿ ಅಂತಾರೆ. ಅಂದ್ರೆ ಬೇಸಿಕಲಿ ಏನಾಯ್ತು, 24 ತತ್ವ ಇಟ್ಕೊಳ್ಳಿ ಅಂದ್ರೆ 1, 2, 3, 4 ಕೌಂಟ್ ಮಾಡ್ತಾ ಹೋಗ್ಬೇಕು ಅಂತಿಲ್ಲ, ಅಧಿಭೂತ ಅಂತ ಹೇಳ್ತೀವಿ. ಯಾಕೆಂದ್ರೆ ಹೊರಗೆ ಇರೋದು, ಹೊರಗಿಂದ ನಿರ್ಮಾಣ ಆಗಿ ಬಂದ ಅಧಿಭೂತ ಆರ್ ಸಿಂಪ್ಲಿ ಪುಟ್ ಇಟ್ ಜಡ, ಜಡ ಅಂತ ಇಟ್ಕೊಳ್ಳಿ. ನೀವು ಕಣ್ಣು ಮುಂದೆ ಇರುವಂತ ಆ ವಿಗ್ರಹ ಜಡ ವಿಗ್ರಹ, ಜಡ ಅಂತ ಇಟ್ಕೊಳ್ಳಿ. ಅದು ಒಂದು ಗೋಳಕ ಅಂತ ಕಣ್ಣಿಗೆ ಕಾಣ್ತಾ ಇದ್ದಲ್ಲ, ಅದು ದೇವರು ಅಲ್ಲ, ಅದು ಫಸ್ಟ್. ಆಮೇಲೆ ಅದು ಒಳಗೆ ದೇವರಿದ್ದಾರೆ, ಅದು ಒಳಗೆ ಇಮಿಡಿಯೇಟ್ಲಿ ದೇವರಿದ್ದಾರ, ದೇವರು ಎಲ್ಲಾ ಕಡೆ ಇದ್ದಾರೆ, ವ್ಯಾಪ್ತಿ ಬಗ್ಗೆ ಮಾತಾಡ್ತಾ ಇಲ್ಲ, ದೇವರಿದ್ದಾರೆ. ಈ 24 ತತ್ವ ಆದ ಮೇಲೆ 24 ತತ್ವಗಳ ಅಭಿಮಾನಿ ದೇವತೆಗಳೆಲ್ಲರೂ ಬರಬೇಕು. ಅದು ಎರಡನೇ ಗೋಳಕ. ಒಂದೇ ಜಸ್ಟ್ ಪಂಚಭೂತದಿಂದ ಕಾಣಿಸುವಂತ ಅಭಿಭೂತ 24 ತತ್ವಗಳು ಮುಂದೆ ಕೂಡಿದ ಇರುವಂತ ಒಂದು ಜಡ ಜಡಪ್ರದ, ಅದು ಒಳಗೆ ಇರುವಂತ ತತ್ವಾಭಿಮಾನಿ ದೇವತೆಗಳು. ಆ ತತ್ವಾಭಿಮಾನಿ ದೇವತೆಗಳು ಒಳಗೆ ಲಕ್ಷ್ಮೀ ವಾಯು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ, ಇದನ್ನ ನೀವು ನಿಮ್ಗೆ ಒಂದು ಬೇಸಿಕ್ ಈ ಮೂರನ್ನ ನೀವು ಚಿಂತನೆ ಮಾಡಿ ಅಂತ ಫಸ್ಟ್ ಹೇಳ್ತಾರೆ. ಆಮೇಲೆ ವಿಶೇಷವಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಚೇತನಗಳು ಬಂದ್ರೆ ಏನು ಚಿಂತನೆ ಮಾಡೋದು, ಮೂರು ಇಟ್ಟುಕೊಂಡ್ರೆ ಎಲ್ಲಿ ಬೇಕಾದ್ರೆ ಬರುತ್ತೆ, ಇದು ಇದು ಮೂರನ್ನ ವಿಸ್ತಾರ ಮಾಡ್ಕೋಬಹುದು. ಇದು ಹೇಗೆ ಅಂದ್ರೆ, ಇವಾಗ ಜಡ ಆಯ್ತು, ಜಡಕ್ಕೆ ಇದು ಕಂಪ್ಲೀಟ್ಲಿ ಅನ್ವಯ ಆಗತ್ತೆ. ಚೇತನಕ್ಕೆ ಬಂದಾಗ ಏನ್ ಮಾಡ್ಬೇಕಂದ್ರೆ, 24 ತತ್ವದಿಂದ ಆದ ದೇಹವೇ ಇರ್ಲಿ, ಅದನ್ನ ಯು ಡೋಂಟ್ ಯೂಸ್ ಅ ಡೆಡ್ ಬಾಡಿ ರೈಟ್, ಯು ಯೂಸ್ ಅ ಬಾಡಿ ದಟ್ ಹ್ಯಾಸ್ ಲೈಫ್ ರೈಟ್. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರಂದ್ರೆ, ಒಂದು ಏನ್ ಹೇಳ್ತಾರಂದ್ರೆ, ದೇಹ ಗೋಳಕ ವಿತ್ ಜೀವ, ಈ ದೇಹಕ್ಕೆ, ಈ 5 feet ದೇಹಕ್ಕೆ ನನ್ನ ದೇಹ ಅಂಬೋ ಅಭಿಮಾನ ಯಾರಿಗೆ ಇದೆ, ನನಗೆ ಇದೆ, ಬೇರೆ ಯಾರಿಗೇನು ಇಲ್ಲ ಈ ಅಭಿಮಾನ. ನಾನೇ ಈ ಒಂದು ದೇಹಕ್ಕೆ ಅಭಿಮಾನಿ ನಾನೇ, ಯಾಕೆಂದ್ರೆ ಈ ದೇಹದ ಮೇಲೆ ನನ್ನದು, ನನ್ನ ಕೈ, ನನ್ನ ಕಾಲು, ನನ್ನ ದೇಹ ಅಂತ ಅಭಿಮಾನ ಇಟ್ಟುಕೊಂಡಿದ್ರು ಅಂತ. ಬೇಸಿಕಲಿ ಏನಾಗತ್ತೆ ಅಂದ್ರೆ, ಇದಕ್ಕೆ ಒಂದು ಮುಖ ಏನಂದ್ರೆ, ಈ ದೇಹ ಗೋಳಕ 24 ತತ್ವದಿಂದ ಆಗಿರುವಂತ ಈ ದೇಹ ಗೋಳಕ ಜೊತೆಯಲ್ಲಿ ಇರುವಂತ ನಾನು ಈ ಜೀವ ಅಂತ ಒಂದು ಒಂದು ಗೋಳಕ. ಅದು ಆದ ಮೇಲೆ ಸೆಕೆಂಡ್ ಬಂದಾಗ ಇದಕ್ಕೆ ಗುರು ಗೋಳಕ ಅಂತ ಚಿಂತನೆ. ಗುರು ಗೋಳಕ ಅಂದ್ರೆ ಏನು ಅಂದ್ರೆ, ಗುರು ಯಾರು ನಮ್ಗೆ, ಅಭಿಮಾನಿ ದೇವತೆಗಳು ಎಲ್ಲರೂ. ಸ್ಟಾರ್ಟಿಂಗ್ ವಿತ್ ನಮ್ ಕರ್ಮಕ್ಕೆ ಪ್ರಚೋದನೆ ಮಾಡುವಂತ ಪುಷ್ಕರನಿಂದ ಎಲ್ಲ ಅಭಿಮಾನಿ ದೇವತೆಗಳನ್ನು ಇಟ್ಟುಕೊಳ್ಳೋದು ಎರಡನೇ ಗೋಳಕ. ಮೂರನೇ ಗೋಳಕ, ಇಲ್ಲಿ 5 ಗೋಳಕಗಳ ಚಿಂತನೆ ಮಾಡ್ತೀವಿ. ಯಾಕೆ ಅಂದ್ರೆ ಜಡದಲ್ಲಿ ಅಷ್ಟು ಪ್ರವೃತ್ತಿ ಇಲ್ಲ, ಚೇತನದಲ್ಲಿ ಪ್ರವೃತ್ತಿ ಜಾಸ್ತಿ ಇದಕ್ಕೋಸ್ಕರ ಸ್ವಲ್ಪ ಈ ಮೂರು ಅಲ್ಲಿ ಹೇಳಿದ ಮೂರನ್ನೇ ಇಲ್ಲಿ ವಿಸ್ತಾರ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನು ಗುರು ಗೋಳಕ ಆದ ಮೇಲೆ ಪ್ರತಿಮಾ ಗೋಳಕ ಅನ್ಬೋದು, ಮನೋಮಯ ಅಂಬೋದು, ವಾಸನಾಮಯ ಅಂಬೋದು, ಏನೋ ಒಂದು. ಇಲ್ಲಿ ಮುಖ್ಯವಾಗಿ ಬರೋದು ರುದ್ರ ಮುಂತಾದವರು ಎಲ್ಲ ಬರ್ತಾರೆ. ಮುಖ್ಯ ಅಭಿಮಾನಿ ದೇವತೆಗಳನ್ನ ತಕ್ಕೊಳ್ಳೋದು ಮೂರನೇದು, ಮೂರು ತಕೊಂಡಿದ್ದೀವಿ ಎರಡನೇದು. ಇದು ವಿಶೇಷವಾಗಿ ಮುಖ್ಯವಾಗಿ ಮನೋಮಯ ವಾಸನಾಮಯ ಅಂತ ಒಳಗೆ ಹೋಗೋದು, ಹೊರಗೆ ಕಾಣಿಸ್ತೇ ಒಳಗೆ ಇರುವಂತ ಮನಸ್ಸಿನ ಪದರಿಗೆ ಹೋಗೋದು. ಅದಕ್ಕೆ ನಾವು ರುದ್ರದೇವರು ಚಿಂತನೆ ಮಾಡ್ತೀವಿ. ಇದು ಒಂದು ಗೋಳಕ. ಅದರ್ವೈಸ್ ವಾಸನಾಮಯ ಗೋಳಕ ಅಂತಲೂ ಇದಕ್ಕೆ ಹೇಳೋದು. ಆದ ಮೇಲೆ ಕೆಲವರು ಇದು ಜೊತೆಯಲ್ಲೇನೆ ಮುಖ್ಯ ಪ್ರಾಣರು ಅಂತ ಇಟ್ಟುಕೊಂಡು 4ನೇದು ಲಕ್ಷ್ಮಿ, 5ನೇದು ಭಗವಂತ ಅಂತ. ಇಲ್ಲ, ಇದನ್ನ ಯಾರಿಗೆ ಬೇಕಾದ್ರೆ ಮಾಡ್ಬೋದು. ಮನೋಮಯ ಅಂತ ಒಂದು ತಕೊಂಡು, ಆಮೇಲೆ ಭಾರತೀಯ ರಮಣ ಅಂತ ತಕೊಂಡು, ಆಮೇಲೆ ರಮಾ ಸಹಿತವಾದಂತ ನಾರಾಯಣ ಬಿಂಬ ಅಂತ ತಕೊಳ್ಳೋದು. ಆರ್ ವಾಯುದೇವರನ್ನ ತಕೊಂಡು, ಮನೋಮಯ ಅಂಬೋದಿಗೆ ಮನೋಮಯ ಪ್ರಾಣಮಯ ಅಂತ ವಾಯುದೇವರನ್ನ ತಕೊಂಡು, 4ನೇದು ಲಕ್ಷ್ಮಿ, ಲಕ್ಷ್ಮಿಯಿಂದ ಅಭಿಮನ್ಯವಾದಂತ ಈ ಅವ್ಯಕ್ತ ತತ್ವದಿಂದ ಆದದ್ದು, ಲಕ್ಷ್ಮಿಯನ್ನ ಸೆಪರೇಟ್ ಆಗಿ ಇಟ್ಟುಕೊಂಡು, ಸಹಿತವಾದ ನಾರಾಯಣ ಬಿಂಬ ಹೀಗೆ ಇಟ್ಟುಕೊಳ್ಳೋದು. ಬೇಸಿಕಲಿ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಇಸ್ ಇಂಪಾರ್ಟೆಂಟ್ ಮೋರ್ ದನ್ ದ ನಂಬರ್. ಇದನ್ನ ಇನ್ನೊಂದು ಕಮೆಂಟೇಟರ್ ಬಂದ್ರೆ ಇದನ್ನೇ ಈ 5ನ್ನೇ ಇನ್ನೊಂದು ಮುಖದಿಂದ ಕೊಟ್ಟಿದ್ದಾರೆ. ಯಾವ್ದು ಅಂದ್ರೆ, ಫಸ್ಟ್ ನಾವು ಏನ್ ಹೇಳಿದೀವಿ, ದೇಹ ಗೋಳಕ ವಿತ್ ಅಭಿಮಾನಿ ಜೀವ ಅಂತ. ಇವರು ದೇಹ ಗೋಳಕ ಅಭಿಮಾನಿ ಜೀವ ಇದೆಲ್ಲ ತೆಗೆದು ಬಿಟ್ಟು ಇಂದ್ರಿಯ ಗೋಳಕ ಅಂತಾನೆ ತಂದು ಬಿಡ್ತಾರೆ. ಯಾಕೆ ಅಂದ್ರೆ ಇಂದ್ರಿಯಗಳು ಕೆಲಸ ಆಗ್ಬೇಕಂದ್ರೆ ಅಲ್ಲಿ ಲೈಫ್ ಫಾರ್ಮ್ ಇರುತ್ತೆ ಅಲ್ಲ, ನಮ್ಮ ಕಣ್ಣು ನನ್ನ ಮೂಗು ನನ್ನ ಕಿವಿ ಇದೆಲ್ಲ ಲೈಫ್ ಫಾರ್ಮ್ ಜೊತೆಯಲ್ಲೇ ಬಂದ್ಬಿಡುತ್ತೆ. ಹೋದ್ರೆ ಇಂದ್ರಿಯ ಗೋಳಕಗಳು ಅಂತಾನೆ ಅದಕ್ಕೆ ಹೇಳ್ಬಿಟ್ಟು, ನಾಟ್ ಲೈಕ್ ದ ಜಡ ಗೋಳಕಲನಿಲ್ಲ, ಇಂದ್ರಿಯ ಗೋಳಕಗಳು ವಿತ್ ಜೀವ, ಜೀವ ಅಭಿಮಾನಿತ ಜೀವದ ಪ್ರಕಾಶ ತಾನೆ, ಜೀವ ಒಳಗೆ ಇದೆ ಅವನ ಪ್ರಕಾಶ ಲೈಫ್ ಇರುವಂತದ್ದು. ಬಿಕಾಸ್ ವಿ ಆರ್ ವರ್ಷಿಪಿಂಗ್ ಚೇತನ ಪ್ರತಿಮಾ, ಸೊ ಅಲ್ಲಿ ಲೈಫ್ ಅನ್ನ ತರಬೇಕು ಚೇತನ ಪ್ರತಿಮಾ. ಈ ಚೇತನ ಪ್ರತಿಮಾದಲ್ಲಿ ಗುರುಗೋಳಕ ಅಂತ ಎಲ್ಲಾ ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟುಕೊಳ್ಳೋದು. ಹಿಂದೆ ಹೇಳಿದಂತೆ ಮೂರನೇದು ಒಂದು ಮುಖ್ಯ ಪ್ರಾಣ, ನಾಲ್ಕನೇದು ಲಕ್ಷ್ಮಿ, ಐದನೇದು ಬಿಂಬರೂಪ ಭಗವಂತ. ಈ ಮುಖ್ಯ ಪ್ರಾಣ ಎಂಬುದನ್ನ ನಾಲ್ಕನೇದಾಗ ಹಾಕ್ಬಿಟ್ಟು ಮೂರನೇದು ವಾಸನಾಮಯ ಅಂತ ರುದ್ರದೇವರನ್ನ ತಂದು ಎರಡನೇದಲ್ಲಿ ಗುರುಗೋಳಕ ಉಳಿದ ದೇವತೆಗಳನ್ನು ಇಟ್ಟುಕೊಳ್ಳೋದು. ಹೇಗೆ ಬೇಕಾರ ಮಾಡಬಹುದು, ಈ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆದ್ರೆ ಸರಿ. ಇದು ಚೇತನದಲ್ಲಿ, ಜಡದಲ್ಲಿ ನಾವು ನೋಡಾಯ್ತು ಜಡದಲ್ಲಿ 24 ತತ್ವದಿಂದ ನಿರ್ಮಿತವಾದದ್ದು ಅಂತ ತಕೊಂಡಾಗೆ ಅಲ್ಲೇನೆ 24 ತತ್ವದಿಂದ ನಿರ್ಮಿತವಾದಂತ ಆ ಒಂದು ವಿಗ್ರಹ ಇರುತ್ತೆ. ಇವಾಗ ವಿಗ್ರಹ ಇರುತ್ತೆ ಚಿತ್ರದಲ್ಲಿ ಏನು ಅದು ವಿಶ್ವಕರ್ಮ ಕೆತ್ತಿತ್ತು, ಅಲ್ಲಿನೇ ವಿಶ್ವಕರ್ಮವನ್ನ ತಂದಿಟ್ಟುಬಿಟ್ಟು ಆಮೇಲೆ ಎರಡನೇದು ವಾಯುಗೋಳಕ, ಗುರುಗೋಳಕ ಅಂದ್ರೆ ವಾಯುಗೋಳಕ ಅಂತ ತಕೊಂಡು ಮೂರನೇದು ಬಂದು ಲಕ್ಷ್ಮಿ ಅಂತರ್ಗತ ಭಗವಂತ. ಲಕ್ಷ್ಮೀನಾರಾಯಣ ಆರ್ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಅಂತ ಇದನ್ನ ತಕೊಂಡ್ಬಿಟ್ಟು, ಬಿಕಾಸ್ ಅಲ್ಲಿ ಜಾಸ್ತಿ ವ್ಯಾಪಾರಗಳಿಲ್ಲ ಅಂತ ಅವರನ್ನ ಕೊನೆ ಮೂರು ಜನರನ್ನು ಆ ಒಂದು ಪ್ರತಿಮಾ ಅಧಿಷ್ಠಾನ ಆಯತನ ಪ್ರತಿಷ್ಠ ಅದು ಎಲ್ಲ ಒಂದಾಗಿ ಇಟ್ಟುಕೊಂಡು ಬಿಟ್ಟು ಎರಡನೇ ಗೋಳಕ ಬಂದು ತತ್ವಾಭಿಮಾನಿ ದೇವತೆಗಳು ಅಂತ ತಕೊಂಡ್ಬಿಟ್ಟು ಫಸ್ಟ್ ಗೋಳಕ ಬಂದು ಕಣ್ಣಿಗೆ ಕಾಣುವಂತ ಕರಚರಣಾದಿಗಳಿಂದ ಕಾಣುವಂತ ಆ ಜಡ ಜಡವನ್ನ ಮಾಡಿದ ವಿಶ್ವಕರ್ಮ. ಹೀಗೆ ತಕೊಳ್ಳೋದು ಈ ಜಡಗೋಳಕಗಳಾಗತ್ತೆ. ವಿಶೇಷವಾಗಿ ಕೆಲವರಿಗೆ ಲಿಂಗ ಇರುತ್ತೆ, ಲಿಂಗಕ್ಕೇನು ನಾವು ವರ್ಷಿಪ್ ಮಾಡ್ತೀವಿ ಮನೇಲಿ ಇಟ್ಟುಕೊಳ್ತೀವಿ ನಾವು. ಇದಕ್ಕೆ ಹೇಗೆ ಪೂಜೆ ಮಾಡಬೇಕು ಅಂದ್ರೆ ಇದಕ್ಕೆ ಮಾಡುವಾಗ ಫಸ್ಟ್ ಹಾಗೇ ಕ್ರಮ, ಲಿಂಗವನ್ನೇ ನೋಡಿ ವಿಶ್ವಕರ್ಮ ನಿರ್ಮಿತವಾದ ಲಿಂಗ ಅಂತ ತಕೊಂಡು ಎರಡನೇ ಲೆವೆಲ್ಲಿ ರುದ್ರದೇವರನ್ನ ತಕೋಬೇಕು. ಅಲ್ಲಿ ರುದ್ರದೇವರನ್ನ ತಕೊಂಡು ಮೂರನೇ ಲೆವೆಲ್ ಬಂದು ವಾಯು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ರುದ್ರ ನಾಮಕ ನಾರಾಯಣ ಅಂತಲ್ಲಿ ತಗೊಳ್ಳೋದು. ಹೀಗೆ ಈ ಗೋಳಕ ಅಂದ್ರೆ ನೋಡುವ ಕ್ರಮ ಅಂತಾನು ಹೇಳಿದ್ದಾರೆ. ಯಾಕೆಂದ್ರೆ ಇದು ಯಾಕೆ ಇಟ್ಕೋಬೇಕು ಅಂದ್ರೆ ವಿಜಯದಾಸು ಸುಳಾದಿಯಲ್ಲಿ ಹೇಳ್ತಾರೆ, ವಿಶ್ವಕರ್ಮಾಕೃತ ಪ್ರತೀಕ ಒಂದು ರುದ್ರ ವಿಶ್ವ ವ್ಯಾಪಕ ವಾಯು ಶ್ರೀ ವಿಷ್ಣು ಪಂಚ ತಿಳಿದು. ಇದು ಪಂಚ ಅಂತ ಅವ್ರು ಮಾಡಿದ್ದಾರೆ, ಮೂರು ಅಂತ ಹೇಳುವಾಗ ಇದು ಪಂಚವೂ ಅವ್ರು ಮಾಡಿದ್ದಾರೆ. ಈಗ ಪಂಚ ತಿಳಿದು ಮಾಡು ಅಂತ ಹೇಳಿದ್ದಾರೆ. ಈ ರುದ್ರಾದಿ ಪ್ರತಿಮೆಗಳಲ್ಲಿ ಹೀಗೆ ಮಾಡುವಂತ ಗೊತ್ತಿಲ್ಲ. ಹೀಗೆ ಬೀಜಗಳು ಇದು ನಾವು ತಿರ್ಗಾ ಕಂಟಿನ್ಯೂ ಮಾಡೋಣ ಅಂಬೋಲಿ ಕೃಷ್ಣಾರ್ಥ.
ಎಲ್ಲಾ ಕರ್ಮಗಳು ದೇವರಿಗೆ ಅರ್ಪಿಸ್ಬೇಕು ಅಂದ್ರೆ ಸತ್ಕರ್ಮಗಳು ವಿಷಯ ಮಾಡೋದು ತುಂಬಾ ಅಡಿಯುತ್ತಲ್ಲ ನೀವೆಲ್ಲ ಒಂದ್ ದಿವಸ ಬರ್ತಿದ್ರೆ.